వెరీ గుడ్. హరి ఓం శ్రీ గురుభ్యో నమః. అభ్రమం భంగరహితం అజడం విమలం సదా ఆనందతీర్థమదలం భజేతాపత్రయాపహం నిత్యాసిద్ధాంతదుద్ధాంత విధ్వంసన శిక్షణ జయతీర్థాఖ్యతనిర్భాసతాం నో హృదంబరే అభ్యుకల్పితకల్పోయం ప్రత్యర్థ్యగజకేసరి వ్యాసతీర్థగురుర్భూయాత్ అస్మదిష్టాత్సిద్ధయే తపోవిద్యావిరక్త్యాది సద్గుణముఖాకరానహం వాదిరాజగురునుందే హైక్రీపదాశ్రయాన్ పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ అమతాం కామధేనవే దుర్వాదిధ్వాంతరవే వైష్ణవేందీవరేందవే శ్రీ రాఘవేంద్రగురువే నమోచితయాళవే ఆపాదమౌళి పర్యంతం గురూణామాక్తిం స్మరే తేన విఘ్నాః ప్రణశ్యంతి సిద్ధించ మనోరథాః. హరి ఓం శ్రీ గురుభ్యో నమః. ನಾವು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕಕ್ಕೆ ಅದಕ್ಕೆ ವಿಸ್ತಾರವಾಗಿ ಮಾಡಿದಂತಹ ಭಾಷ್ಯ ತಾತ್ಪರ್ಯ ಇವೆಲ್ಲ ನೋಡಿದ್ದೀವಿ. ಇದು ಅಚ್ಛೇದ್ಯೋಯ ಮದಾಹ್ಯೇ ಮಕ್ಕಳೇದ್ಯೋ ಸೋಷೇವಚ ಅನ್ನುವ ಶ್ಲೋಕಕ್ಕೆ ಮಾಡಿದಂತಹದ್ದು. ಸೊ ಇಲ್ಲಿ ಆಲ್ಮೋಸ್ಟ್ ವಿ ಹ್ಯಾವ್ ಕಮ್ ಟು ದಿ ಲಾಸ್ಟ್ ಪೋರ್ಷನ್ ಆಫ್ ತಾತ್ಪರ್ಯ. ಆ ತಾತ್ಪರ್ಯದಲ್ಲಿ ಬಂದು ಈ ಶಬ್ದಗಳೆಲ್ಲ ಕೂಡ ಪರಮಾತ್ಮನ ಪರವಾಗಿ ಜೀವನ ಪರವಾಗಿ ಎರಡೂ ಅರ್ಥವನ್ನು ಮಾಡ್ತಾ ಬಂದಿದ್ದೀವಿ ಬಹಳ ಕಡೆ. ಸೊ ಇದು ಏನು, ಹೇಗೆ ಪರಮಾತ್ಮ ಪರವಾಗಿ ಜೀವಪರವಾಗಿ ಎರಡನ್ನು ಅರ್ಥ ಮಾಡುವುದು ಯಾಕೆ ಮಾಡಬೇಕು ಹಾಗೆ ಅಂತ ಹೇಳಿದರೆ, ಒಂದು ಇದು ಎರಡು ಮುಖದಿಂದ ನೋಡಬಹುದು. ಏನಂದ್ರೆ ಜೀವನ ಪರವಾಗಿ ಅರ್ಥ ಮಾಡಿದಾಗೆಲ್ಲ ಪ್ರತಿಯೊಂದು ಅರ್ಥದಲ್ಲಿಯೂ ಕೂಡ ಜೀವನಿಗೆ ಇರುವ ಅಸ್ವಾತಂತ್ರ್ಯತೆ, ಜೀವನಿಗೆ ಪರಮಾತ್ಮನ ಮೇಲೆ ಇರುವಂತಹ ಒಂದು ಡಿಪೆಂಡೆನ್ಸಿ, ಅಂದ್ರೆ ಯಾವಾಗಲೂ ಜೀವ ಪರಮಾತ್ಮನ ಮೇಲೆ ಆಧಾರಪಟ್ಟಿದ್ದಾನೆ ಅನ್ನುವ ವಿಷಯ, ಅದು ಆ ಪ್ರತಿಯೊಂದು ಜೀವಪರವಾಗಿ ಮಾಡಿದ ಪ್ರತಿಯೊಂದು ಅರ್ಥದಲ್ಲಿ ನಮಗೆ ದ್ಯೋತಕವಾಗುತ್ತೆ. ಪರಮಾತ್ಮ ಪರವಾಗಿ ಅರ್ಥ ಮಾಡಿದಾಗ ಅದೇ ಶಬ್ದಗಳು ಪರಮಾತ್ಮ ಪರವಾಗಿ ಅರ್ಥ ಮಾಡಿದಾಗ ಪ್ರತಿಯೊಂದು ಶಬ್ದವೂ ಕೂಡ ಪರಮಾತ್ಮನ ಸ್ವಾತಂತ್ರ್ಯವನ್ನು, ಪರಮಾತ್ಮನಿಗೆ ಜೀವನ ಮೇಲಿರುವ ಒಂದು ನಿಯಾಮಕತ್ವ ಕಂಟ್ರೋಲ್ ಅವೆಲ್ಲವೂ ಕೂಡ ಆ ಶಬ್ದಗಳಲ್ಲಿ ಅದೇ ಶಬ್ದಗಳು ಆ ವಿಧವಾದ ಅರ್ಥವನ್ನು ಕೊಡುತ್ತೆ. ಈ ವಿಧವಾಗಿ ಎರಡು ಮುಖದಿಂದ ಆ ಶಬ್ದಗಳಿಗೆ ನಾವು ಅರ್ಥವನ್ನು ನೋಡಬಹುದು ಅನ್ನೋದು ಇದು ಒಂದು ವಿಶೇಷವಾದ ಅಂಶ. ಸೊ ಅದು ನೋಡ್ತಾ ಬಂದಾಗ ನಾವು ಅದಕ್ಕೆ ಹೇಳ್ತಾ ಇದೀವಿ, ನಾವು ಯಸ್ಮಾತ್ ಏವಂ ಭೂತಃ ತಸ್ಮಾತ್ ಸ ಏವ ಸ್ವತಂತ್ರ ತದ್ ಅಧೀನ ಅನ್ಯತ್ ಸರ್ವಂ ಅತಃ ಸ ಏವ ಪುರುಷಾರ್ಥತಃ ಅತಃ ತತ್ಪೂಜ ಸತ್ಕರ್ಮ ಏವ ಅತಃ ತದರ್ಥಂ ಯುಧ್ಯಸ್ವ ಅಂತೇಳಿ ಒಟ್ಟಿಗೆ ನಮಗೆ ಈ ಸಂದೇಶ, ಅಂದ್ರೆ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ ಈ ಭಗವದ್ಗೀತೆಯಲ್ಲಿ ಮುಖ್ಯವಾದ ಸಂದೇಶ ಏನೆಂದರೆ, ಅರ್ಜುನನಿಗೆ ಸ್ವಾತಂತ್ರ್ಯ ಇಲ್ಲ, ಪರಮಾತ್ಮನೇ ಸ್ವತಂತ್ರನಾದವನು. ಅರ್ಜುನನ ಆ ಭಯಾದಿಗಳು, ನಾನು ಕೊಲ್ಲುತ್ತೀನಿ ಅವರೆಲ್ಲ ಕೊಲ್ಲಲ್ಪಡುತ್ತಾರೆ ಇತ್ಯಾದಿ ಭಯಾದಿ ದುಃಖ ಇವೆಲ್ಲ ಕೂಡ ಅರ್ಥರಹಿತವಾದ ಅಂಶಗಳು ಅಂಥೇಳಿ, ಅದು ಜ್ಞಾನಿಗಳಿಗೆ, ಅಂದ್ರೆ ಅರ್ಜುನ ದೊಡ್ಡ ಜ್ಞಾನಿಯಾಗಿದ್ದಾನೆ, ಅಂತಹ ಜ್ಞಾನಿಯಾದ ಅರ್ಜುನನಿಗೆ ಆ ವಿಧವಾದ ಸಂಶಯಗಳು ಬರಕೂಡದು ಅನ್ನೋದು ಪರಮಾತ್ಮ ಇಲ್ಲಿ ಹೇಳುವಂತಹ ಸಂದೇಶ. ಅದಕ್ಕೆ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ, ಪ್ರತಿಯೊಂದರಲ್ಲಿಯೂ ಕೂಡ ತಾನು ಸ್ವತಂತ್ರನಾಗಿದ್ದೀನಿ, ತನ್ನ ಅಧೀನದಲ್ಲಿ ಎಲ್ಲರೂ ಇದ್ದಾರೆ, ತದ್ ಅಧೀನಂ ಅನ್ಯತ್ ಸರ್ವಂ ಎಲ್ಲರೂ ಕೂಡ ಅವನ ಅಧೀನದಲ್ಲಿದ್ದಾರೆ, ಅತಃ ಸಯೇವ ಪುರುಷಾರ್ಥದ ಆ ಕಾರಣದಿಂದ ಆ ಪರಮಾತ್ಮ ಒಬ್ಬನೇ ಪುರುಷಾರ್ಥಗಳೆಲ್ಲವೂ ಕೂಡ ಕೊಡಬಲ್ಲ. ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ, ಅದರಲ್ಲಿ ಮುಖ್ಯವಾಗಿ ಚತುರ್ಥ ಪುರುಷಾರ್ಥ ನಾಲ್ಕನೇದು ಮೋಕ್ಷ, ಅದು ಪರಮಾತ್ಮನೇ ಕೊಡಕ್ಕೆ ಶಕ್ತಿ ಇದೆ. ಅತಃ ಆ ಕಾರಣದಿಂದ ತತ್ ಪೂಜಾ ಸತ್ಕರ್ಮ ಏವ ಅವನ ಪೂಜೆ ಪರಮಾತ್ಮನ ಪೂಜಾರೂಪಕವಾಗಿ ಆ ಅರ್ಜುನ ಯುದ್ಧವನ್ನು ಮಾಡಲೇಬೇಕು ಅನ್ನೋದು ಅತಃ ತದರ್ಥಂ ಯುಧ್ಯಸ್ವ ಆ ಕಾರಣದಿಂದ ನೀನು ಯುದ್ಧ ಮಾಡಬೇಕು ಅರ್ಜುನ, ಯಾಕೆ ಅಂದರೆ ನೀನು ಅಸ್ವತಂತ್ರ, ನಾನು ಸ್ವತಂತ್ರನು, ನನ್ನ ಪೂಜಾರೂಪಕವಾಗಿ ನೀನು ಯುದ್ಧ ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡಿದ ಅಂಶ ತಾತ್ಪರ್ಯದಲ್ಲಿ ನಾವು ನೋಡಿದ್ದೀವಿ. ಸೊ ಅಷ್ಟೇ ಅಲ್ಲದೆ ಆ ತಾತ್ಪರ್ಯದಲ್ಲಿ ಇನ್ನು ಮುಂಚೆಕ್ಕೆ ಹೋಗ್ತಾ ಹೇಳ್ತಾ ಇದ್ದಾರೆ ಏನಂದರೆ, ಅರ್ಜುನನ ಈ ಭಯಾದಿಗಳಿಗೆ ಅಂಶ ಅಚ್ಛೇದ್ಯಮ ದಾಹ್ಯಂ ಅನ್ನುವ ಶ್ಲೋಕದಲ್ಲಿ ಮುಖ್ಯವಾಗಿ ಹೇಳುವ ಅಂಶ ಇನ್ನೊಂದೇನೆಂದರೆ, ಜೀವರು ಅಸ್ವತಂತ್ರ ಆದ್ದರಿಂದ ಅವರು ಕೊಲ್ಲಲಾರು, ಅಂದ್ರೆ ಏನು, ಅವರು ಬೇರೆ ಅವರ ಸಂಹಾರ ಮಾಡಲಾರು. ಎಂತಹ ಸಂಹಾರ, ಎರಡು ವಿಧವಾದ ಸಂಹಾರ ಅಂಶ ಅಂದ್ರೆ ಆಸ್ ಎನ್ ಆಪ್ಷನ್ಸ್, ಏನು ಜೀವ ಸಂಹಾರ, ದೇಹವನ್ನು ಜೀವದಿಂದ ಬಿಡುಗಡೆ ಮಾಡುವುದು. ಆ ಜೀವ ಸಂಹಾರ ಸಾಧ್ಯವೇ ಇಲ್ಲ, ಯಾಕಂದ್ರೆ ಎಲ್ಲ ಜೀವರಾಶಿಗಳು ನಿತ್ಯರಾಗಿದ್ದಾರೆ, ಅದಕ್ಕೆ ಯಾರು ಯಾರನ್ನೂ ಕೊಲ್ಲಲಾರು. ನೋಬಡಿ ಕೆನ್ ಕಿಲ್ ನೋಬಡಿ, ಏನು ಇದು ಜೀವ ವಿಷಯದಲ್ಲಿ. ದೇಹ ವಿಷಯದಲ್ಲಿ ನಾವು ಕೊಲ್ಲುವುದನ್ನು ನೋಡ್ತಾ ಇರ್ತೀವಿ, ವಿ ಕೀಪ್ ಸೀಯಿಂಗ್ ಇಟ್ ಡೇ ಇನ್ ಅಂಡ್ ಡೇ ಔಟ್. ಕೊಲ್ಲುವುದಂದ್ರೆ ದೇಹವನ್ನು ಜೀವದಿಂದ ಬಿಡುಗಡೆ ಮಾಡುವುದು. ಈ ವಿಷಯದಲ್ಲಿ ಸಹಿತ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ, ಯಾಕೆ ಅಂದರೆ ಎರಡು ವಿಧವಾಗಿ ಸ್ವಾತಂತ್ರ್ಯ ಇಲ್ಲ. ಒಂದು ಶಕ್ತಿಯಾದಿಗಳು ಅಂದ್ರೆ ಆ ಭೌತಿಕ ಶಕ್ತಿ, ಫಿಸಿಕಲ್ ಎನರ್ಜಿ ಅಂಡ್ ಫಿಸಿಕಲ್ ಆಪರ್ಚುನಿಟೀಸ್ ಇವೆಲ್ಲ ಪರಮಾತ್ಮನೇ ಕೊಡ್ತಾನೆ. ಈವನ್ ಮರ್ಡರ್, ಇಫ್ ಯಾಸ್ಟ್ ಮರ್ಡರ್ ಅದು ಮಾಡಬೇಕಂದ್ರೆ ಅವನಿಗೆ ಬೇಕಾದ ಆ ಬುದ್ಧಿ ಪ್ರೇರಕ, ಅವನಿಗೆ ಆಪರ್ಚುನಿಟೀಸ್ ಕೊಡೋದು, ಅವನಿಗೆ ಶಕ್ತಿ ಕೊಡೋದು ಪರಮಾತ್ಮ. ಅಷ್ಟೇ ಅಲ್ಲದೆ ಎರಡನೇ ಅಂಶ ಏನಂದ್ರೆ ಬುದ್ಧಿ ಪ್ರೇರಕತ್ವ, ಕೆಟ್ಟವನಿಗೆ ಕೆಟ್ಟ ಬುದ್ಧಿಯನ್ನು, ಒಳ್ಳೆಯವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡುವುದು. ಸೊ ಬುದ್ಧಿ ಪ್ರೇರಕತ್ವ ಅದು ಪರಮಾತ್ಮನ ಕೈಲೇ ಇದೆ. ಈ ವಿಧವಾಗಿ ನೋಡಿದರೆ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ, ಅವನ ಕರ್ಮಾನುಸಾರ ಅವನು ಜೀವನ್ನು ಪರಮಾತ್ಮ ನಡೆಸ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಅವನಿಗೆ ಯಾಕೆ ಫಲ ಸಿಗುತ್ತೆ ರೀ, ಅವನ ಕರ್ಮ ಪ್ರಕಾರ ಎಲ್ಲ ಮಾಡಿದ್ರೆ ಅಂದ್ರೆ ಕರ್ಮ ಪ್ರಕಾರ ಮಾಡಿದ್ರೆ ಕರ್ಮ ಪ್ರಕಾರ ಫಲವೂ ಕೊಡಬೇಕು. ಸೊ ಪರಮಾತ್ಮ ಅವರವರ ಕರ್ಮಾನುಸಾರ ಕರ್ಮಗಳನ್ನು ಮಾಡಿಸ್ತಾ ಅದಕ್ಕೆ ತಕ್ಕಂತೆ ಫಲಗಳನ್ನು ಕೊಡ್ತಾ ಇರ್ತಾನೆ ಪರಮಾತ್ಮ. ಸೊ ಜೀವರು ಅಸ್ವತಂತ್ರ ಆದ್ದರಿಂದ, ಅಸ್ವತಂತ್ರ ಅಂದ್ರೆ ಕಾರ್ಯ ಮಾಡುವುದರಲ್ಲಿ ಅಸ್ವತಂತ್ರರು, ಫಲವನ್ನು ಅನುಭವಿಸುವುದರಲ್ಲಿಯೂ ಅಸ್ವತಂತ್ರರು. ಆ ಕಾರಣದಿಂದ ಆ ಜೀವರ ಅಸ್ವತಂತ್ರವನ್ನು ಹೇಳ್ತಾ ಇದ್ದಾರೆ. ಜೀವ ನಿತ್ಯರಾದ್ದರಿಂದ ಅವರು ಕೊಲ್ಲಲ್ಪಡುವುದಿಲ್ಲ, ಅಂದ್ರೆ ಅವರು ಜೀವತಃ ಕೊಲ್ಲಲ್ಪಡುವುದಿಲ್ಲ, ದೇಹತಃ ಕೊಲ್ಲಲ್ಪಡುವುದು ಅವರ ಕೈಲಿಲ್ಲ, ಅದು ಪರಮಾತ್ಮನ ಕೈಲಿದೆ. ಅದಕ್ಕೆ ಅರ್ಜುನ, ನೀನು ಎಲ್ಲವನ್ನು ನನ್ನ ಕೈಲಿ ಬಿಟ್ಟು ನಿನ್ನ ಕರ್ತವ್ಯ ಮಾಡಬೇಕು, ಹಾಗಂತೇಳಿ ಎಲ್ಲ ದೇವ್ರ ಕೈಲಿದೆ ಅಂತ ಬಿಟ್ಬಿಡ್ರಿ ಅಂತ ಹಾಗೂ ಅರ್ಥ ಅಲ್ಲ. ಎಲ್ಲ ದೇವ್ರ ಕೈಲಿದೆ ಅಂತ ಅನ್ನುವುದರಲ್ಲಿ ಉದ್ದೇಶ ಏನಂದ್ರೆ ಸ್ವತಂತ್ರ ಅಸ್ವತಂತ್ರ ಭಾವವನ್ನು ತಿಳ್ಕೋಬೇಕನ್ನುವುದು ಅಷ್ಟೇ ಉದ್ದೇಶ. ಅಷ್ಟೇ ಹೊರತು ರೆಸ್ಪಾನ್ಸಿಬಿಲಿಟಿ ಶರ್ಕ್ ಮಾಡಬೇಕನ್ನುವುದು ಅದರ ಉದ್ದೇಶ ಅಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ತಾತ್ಪರ್ಯದಲ್ಲಿ, ಅನ್ಯೇಷಾಂತು ಅಂತವಂತ ಏವ ದೇಹಾಹ. ಅನ್ಯೇಷಾಂತು ಅಂದ್ರೆ ಪರಮಾತ್ಮನನ್ನು ಬಿಟ್ಟು ಮಿಕ್ಕ ಎಲ್ಲರಿಗೂ ಕೂಡ, ಅಂದ್ರೆ ಲಕ್ಷ್ಮಿಯನ್ನು ಬಿಟ್ಟು ಕೂಡ ಮಿಕ್ಕವರೆಲ್ಲರಿಗೂ ಕೂಡ ಅಂತವಂತ ಏವ ದೇಹಾಹ. ದೇಹಾದಿಗಳು ಅಂತವುಳ್ಳವು. ದೇ ಆಲ್ ಡಿಸ್ಟ್ರಕ್ಟಿಬಲ್ ಓನ್ಲಿ. ಪ್ರಾಕೃತ ದೇಹಿನಃ ಚ ಅಂದ್ರೆ ಅವರ ಪ್ರಕೃತಿ ಸಂಬಂಧವಾದ ದೇಹಗಳು ನಾಶವಾಗೇ ಆಗುತ್ತೆ. ಅತಃ ಆ ಕಾರಣದಿಂದ ಅಸ್ವತಂತ್ರತ್ವಾತ್ ಅವರು ಸ್ವತಂತ್ರರಾಗದೇ ಇರುವ ಕಾರಣದಿಂದ ನ ಹಂತುಂ ತೇಷಾಂ ಸಾಮರ್ಥ್ಯಂ ಅವರಿಗೆ ಬೇರೆಯವರನ್ನು ಕೊಲ್ಲುವ ಸಾಮರ್ಥ್ಯ ಅಂದ್ರೆ ಏನು, ದೇಹತಃ ಸಹಿತ ಸ್ವತಂತ್ರವಾಗಿ ಕೊಲ್ಲುವ ಸಾಮರ್ಥ್ಯ ಅವರಿಗೆ ಇಲ್ಲ. ಆದರೆ ಅಸ್ವತಂತ್ರರಾಗಿ ದೇ ಕೆನ್ ಕಿಲ್ ಅಂದ್ರೆ ಪರಮಾತ್ಮನ ಶಕ್ತಿಯಿಂದ, ಪರಮಾತ್ಮ ಕೊಟ್ಟ ಶಕ್ತಿಯಿಂದ ಅವರು ಸಂಹಾರ ಮಾಡಬಹುದು. ನಿತ್ಯತ್ವಾತ್ ನ ಹನ್ಯತೇಚ ಅವರು ಕೊಲ್ಲಲ್ಪಡುವುದಿಲ್ಲ. ನಿತ್ಯತ್ವಾತ್ ಅಂದ್ರೆ ಪ್ರತಿಯೊಂದು ಜೀವ ನಿತ್ಯನಾಗಿದ್ದಾನೆ ಕೋಸರ ಅವನು ಹನ್ಯಮಾನನಾಗುವುದು ಅಂದ್ರೆ ಹಿ ವೋಂಟ್ ಬಿ ಕಿಲ್ಡ್ ಬೈ ಇನ್ ಟರ್ಮ್ಸ್ ಆಫ್ ಜೀವ ಸ್ವಭಾವ ಅಂದ್ರೆ ಜೀವ ವಿಷಯದಲ್ಲಿ ಅವನು ಕೊಲ್ಲಲ್ಪಡುವುದಿಲ್ಲ. ತಸ್ಮಾತ್ ಹಂತ ಹತ ಇತಿ ಮನ್ಯಮಾನವು ನ ವಿಜಾನೀತ. ಆ ಕಾರಣದಿಂದ ನಾನು ಕೊಲ್ಲುತ್ತಾ ಇದ್ದೀನಿ ಇಲ್ಲ ನಾನು ಕೊಲ್ಲಲ್ಪಡುತ್ತೀನಿ ಅನ್ನುವ ಭಾವನೆ ಯಾರಿಗಿರುತ್ತೋ ಅವರು ಸರಿಯಾಗಿ ತಿಳ್ಕೊಳ್ತಾ ಇಲ್ಲ. ಅಂದ್ರೆ ಇದು ಬಹಳ ಡೀಪರ್ ಕಾನ್ಸೆಪ್ಟ್. ನಾವು ದೈನಂದಿನ ವಿಷಯದಲ್ಲಿ ಇದನ್ನು ಅಪ್ಲೈ ಮಾಡಿದಾಗ ಸರಿಯಾಗಿ ಅಪ್ಲೈ ಮಾಡಬೇಕು, ಇಲ್ಲ ಅಂದ್ರೆ ಗೊಂದಲ ಆಗುತ್ತೆ. ಸೊ ಬಿಕಾಸ್ ವಿ ಸಿ ಪೀಪಲ್ ಕಿಲ್ಲಿಂಗ್ ಸಂಬಡಿ ಎಲ್ ಸಂಬಡಿ ಕಿಲ್ಲಿಂಗ್ ಸಂಬಡಿ ಎಲ್ಸ್ ಇವೆಲ್ಲ ಕಾಣಿಸ್ತಾ ಇದಲ್ವಾ, ಯಾರು ಕೊಲ್ಲುವುದಿಲ್ಲ ಕೊಲ್ಲಲ್ಪಡುವುದಿಲ್ಲ ಅಂದ್ರೆ ಇದು ಹೇಗೆ ರೀ ಅಂತ ಹೇಳಿದರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸ್ವತಂತ್ರರಾಗಿ ಕೊಲ್ಲುವುದಿಲ್ಲ ಅನ್ನುವುದು ಅದರ ಮುಖ್ಯಾಂಶ. ಯಸ್ಮಾತ್ ಅಯಮೇವ ಪರಮೇಶ್ವರ ಶರೀರ ವಿಯೋಗ ರೂಪೇಣಾಪಿ ನಂ ದಿಯತೆ ತತ್ ಸಂಯೋಗ ರೂಪೇಣಾಪಿ ನ ಜಾಯತೆ ಜೀವವತ್. ಅಂದ್ರೆ ಜೀವನಿಗೆ ಏನಿದೆ ಹುಟ್ಟು ಸಾವುಗಳು ನಾವು ಮುಂಚೆ ಡಿಸ್ಕಸ್ ಮಾಡಿದಂಗೆ, ಮರಣ ಅಂದ್ರೆ ಶರೀರ ವಿಯೋಗ, ಶರೀರ ಬಿಡುಗಡೆ ಹೊಂದುವ ರೂಪವಾದ ಮರಣ. ಆ ಶರೀರ ಸಂಯೋಗ, ಆ ಸೇಮ್ ಐ ಮೀನ್ ದಟ್ ಕೈಂಡ್ ಆಫ್ ಎ ಫಿಸಿಕಲ್ ಬಾಡಿ ಬರುತ್ತೆ ಅನ್ನುವ ರೂಪದಲ್ಲಿ ಜನ್ಮ, ಇದು ಕೂಡ ಪರಮಾತ್ಮನಿಗೆ ಇಲ್ಲ. ನ ಜಾಯತೆ ಜೀವತ್, ಜೀವನಿಗೆ ಇದ್ದಂತೆ ಪರಮಾತ್ಮನಿಗೆ ಈ ಶರೀರ ಸಂಯೋಗ ವಿಯೋಗ ರೂಪವಾದ ಜನನ ಮರಣಗಳು ಇಲ್ಲ. ಕದಾಪಿ ಯಾವಾಗಲೂ ಇಲ್ಲ ಅಂತೇಳಿ. ಅತಃ ಸ ಏವ ಸ್ವಾತಂತ್ರ್ಯಾತ್ ಸರ್ವಸ್ಯ ಹಂತ. ಆ ಕಾರಣದಿಂದಲೇ ಸ್ವತಂತ್ರ ಭಾವನೆ ಇರುವುದರಿಂದ ಮುಖ್ಯ ವೃತ್ತಿಯಲ್ಲಿ, ಮುಖ್ಯಾಂಶ ಅಂದ್ರೆ ಇನ್ ಫಿಲಾಸಾಫಿಕಲ್ ಸೆನ್ಸ್, ಅವನೇ ಸರ್ವಸ್ಯ ಹಂತ, ಪ್ರತಿಯೊಬ್ಬರನ್ನು ಸಂಹಾರ ಮಾಡಬಲ್ಲ. ಅಂದ್ರೆ ದೇಹ ವಿಷಯದಲ್ಲಿ ಕೂಡ ದೇಹ ವಿಯೋಗವನ್ನು ಮಾಡುವುದು, ಇದನ್ನು ನಾವು ಸ್ಪಷ್ಟವಾಗಿ ನೋಡಬಹುದು. ಯಾಕಂದ್ರೆ ಸೋ ಮೆನಿ ಪ್ಲೇಸಸ್ ಡಾಕ್ಟರ್ಸ್ ಏನೋ ಡಿಕ್ಲೇರ್ ಮಾಡ್ತಾರೆ, ಆಯ್ತು ಇವನು ಪ್ರಾಣ ಹೋಗುತ್ತೆ ಅಂತ. ಪ್ರಾಣ ಹೋಗೋದಿಲ್ಲ, ಅದು 4 ಗಂಟೆಯಲ್ಲಿ ಪ್ರಾಣ ಹೋಗುತ್ತೆ ಅಂದ್ರೆ ಇನ್ನೂ 10 ದಿವಸ ಅವನು ಬ್ರತಿಕಿರ್ತಾನೆ. ಆಮೇಲೆ ಮುಗೀತು ಅಂತ ಹೇಳ್ತಾರೆ, ಹಿ ವಿಲ್ ಕಮ್ ಬ್ಯಾಕ್ ಟು ಲೈಫ್ ಅಂಡ್ ಹಿ ಮೇ ಲೀಡ್ ಎ ಲಾಂಗ್ ಲೈಫ್, ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು. ಈ ಕಾರಣದಿಂದ ಜೀವನ ಜನನ ಮರಣಗಳು ಅವರ ಕೈಲಿ ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಸ್ವತಂತ್ರ ಸರ್ವಸ್ಯ ಹಂತ ಜೀವಸ್ತು ತೇನ ಶರೀರೇ ಹನ್ಯಮಾನೆ ಸ್ವಯಂ ನ ಹನ್ಯತೆ ಏತಾವತ್. ಅಂದ್ರೆ ಜೀವನಿಗೆ ಅವನ ಶರೀರ ವಿಯೋಗ ರೂಪವಾದ ಸಂಹಾರ ಆದರೂ ಕೂಡ ಅವನು ಜೀವರೂಪದಲ್ಲಿ ಅವನು ಕೊಲ್ಲಲ್ಪಡುವುದಿಲ್ಲ. ಸ್ವಯಂ ನ ಹನ್ಯತೆ, ಅವನು ಸ್ವಯವಾಗಿ ಅಂದ್ರೆ ಸ್ವರೂಪತಃ ಕೊಲ್ಲಲ್ಪಡುವುದಿಲ್ಲ. ಅತ ಏವಂ ಅವಿನಾಶಿತ್ವಾದೇಹೆ ಸ್ವಾತಂತ್ರ್ಯಾತ್ ಸರ್ವಕರ್ತಾರಂ ಪರಮಾತ್ಮಾನಂ ಯೋ ವೇದ ಸ ಕಥಂ ಘಾತಯತಿ ಹಂತಿವ. ಆ ಕಾರಣದಿಂದ ಅವಿನಾಶತ್ವ ಅಂದ್ರೆ ವಿನಾಶವಿಲ್ಲದೇ ಇರುವಿಕೆ, ಆಮೇಲೆ ಸ್ವಾತಂತ್ರ್ಯಾತ್ ಸರ್ವಕರ್ತಾರಂ ಸ್ವಾತಂತ್ರ್ಯದಿಂದ ಎಲ್ಲದನ್ನು ಮಾಡುವವನಾದ ಪರಮಾತ್ಮಾನಂ ಪರಮಾತ್ಮನನ್ನು ಯೋ ವೇದ ಯಾರಾದರೆ ತಿಳ್ಕೊಳ್ತಾರೋ ಸ ಅಂತಹ ಜೀವನು ಪುರುಷನು
katham ghatayati hantiva. Avan hage, how can he think that he is the killer, he will be killed. ಈ ಎರಡನ್ನು ಆ ಜ್ಞಾನಿಯಾದವನು ಯಾವಾಗಲೂ ಭಾವನೆ ಮಾಡುವುದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ವಾಸನೋ ಜರಾವತ್ ಸ್ವಶರೀರ ಜರಾದೌ ಅಸ್ವಾತಂತ್ರ್ಯ ದರ್ಶನಾತ್ ಸರ್ವತ್ರ ಅಸ್ವಾತಂತ್ರ್ಯ ಜ್ಞಾತವ್ಯಂ ಜೀವಸ್ಯ. ಜೀವನಿಗೆ ಏನು ವಾಸನೋ ಜರಾವತ್, ವಾಸನ ಅಂದ್ರೇನು ಬಟ್ಟೆಗಳು, ಬಟ್ಟೆಗಳು ಹೇಗೆ ಆದರೆ ಹರಿದೋದ್ರೆ ತೆಗೆದು ಬಿಸಾಕ್ಬಿಡ್ತೀವಿ ಬೇರೆ ಬಟ್ಟೆ ಹಾಕೊಳ್ತೀವೋ, ಅದೇ ವಿಧವಾಗಿ ಜರಾವತ್ ಜರವನ್ನು ಹೊಂದಿದ ಅಂದ್ರೆ ಮುದುಕತನ ಓಲ್ಡ್ ಏಜ್ ಅದನ್ನು ಹೊಂದಿದಂತಹ ಸ್ವ ಶರೀರ ಜರಾದವು ತನ್ನ ಶರೀರಗಳು ಮುದುಕತನ ಇತ್ಯಾದಿಗಳಲ್ಲಿ ಅಸ್ವಾತಂತ್ರ್ಯ ದರ್ಶನಾತ್ ಅಂದ್ರೆ ಸ್ವಾತಂತ್ರ್ಯ ಇಲ್ಲದೇ ಇರುವುದಕ್ಕೆ ಕಾಣಿಸುತ್ತೆ. ಯಾಕಂದ್ರೆ ಸಂಬಡಿ ಸೇಸ್ ಓ ಐ ಡೋಂಟ್ ವಾಂಟ್ ಬಿಕಮ್ ಓಲ್ಡ್ ಅಂದ್ರೆ ಸಾಧ್ಯವಿಲ್ಲ, ಅಂದ್ರೆ ನನಗೆ ಮುದುಕತನ ಬೇಕಾಗಿಲ್ಲ ಬೇಡ ನನಗೆ ಅಂತ ಹೇಳಿದರೂ ಅದು ಅವನ ಕೈಲಿಲ್ಲ. ಪ್ರತಿಯೊಬ್ಬರಿಗೆ ಓಲ್ಡ್ ಏಜ್ ಬರುವಾಗ ಓಲ್ಡ್ ಏಜ್ ಬಂದೇ ಬರುತ್ತೆ, ನೋ ಮ್ಯಾಟರ್ ವಾಟ್ ಎಫರ್ಟ್ ದೇ ಮೇಕ್. ಸ್ವಲ್ಪ ಏನೋ ಎಕ್ಸಸೈಸ್ ಮಾಡಬಹುದು, ಸ್ಟ್ರೆಂಗ್ ಸ್ವಲ್ಪ ಇಟ್ಕೋಬಹುದು, ಏನೋ ಮಾಡಬಹುದು, ಆದರೆ ಮುದುಕತನ ಬಂದೇ ಬರುತ್ತೆ. ಅಂದ್ರೆ ಶರೀರ ಪ್ರಾಪ್ತಿ ವಿಷಯದಲ್ಲಿಯೂ ಓಲ್ಡ್ ಏಜ್ ಬರುವ ವಿಷಯದಲ್ಲಿಯೂ ಇತ್ಯಾದಿ ಎಲ್ಲ ವಿಷಯಗಳಲ್ಲಿಯೂ ಕೂಡ ಅಸ್ವಾತಂತ್ರ್ಯ ಜೀವನಿಗೆ ನಾನ್ ಡಿಪೆಂಡೆನ್ಸಿ ನಾನ್ ಇಂಡಿಪೆಂಡೆನ್ಸ್ ಅಂದ್ರೆ ಡಿಪೆಂಡೆನ್ಸಿ ಅನ್ನೋದು ನಮಗೆ ಪ್ರತ್ಯಕ್ಷವಾಗಿ ಕಾಣಿಸಿಕೊಡುತ್ತೆ. ಸರ್ವತ್ರ ಅಸ್ವಾತಂತ್ರ್ಯ ಜ್ಞಾತವ್ಯಂ, ಎಲ್ಲ ಕಡೆ ಜೀವನಿಗೆ ಇಂಡಿಪೆಂಡೆನ್ಸ್ ಇಲ್ಲ ಅನ್ನೋದು ನಮಗೆ ಪ್ರತ್ಯಕ್ಷ ಗೋಚರವಾಗಿದೆ. ಈಶ್ವರಸ್ಯು ದೇಹಸ್ಯಾಪಿ ಛೇದ ಭೇದಾದೇಹ ಅಭಾವಾದ ಸ್ವಾತಂತ್ರ್ಯ, ಅಂದ್ರೆ ಈಶ್ವರನಿಗೆ ಪರಮಾತ್ಮನಿಗೆ ದೇಹ ವಿಷಯದಲ್ಲಿಯೂ ಕೂಡ ಛೇದ ಭೇದಾದಿಗಳಿಲ್ಲ, ಅವನಿಗೆ ಯಾರು ಏನು ಮಾಡಲಾರರು. ಯಾಕಂದ್ರೆ ಅವನು ಸ್ವತಂತ್ರ, ಹೀ ಇಸ್ ಇಂಡಿಪೆಂಡೆಂಟ್. ಸ್ವತಂತ್ರನಾದವನ್ನು ಅವನನ್ನು ಯಾರು ಏನು ಮಾಡಬಲ್ಲರು? ನೋಬಡಿ ಕ್ಯಾನ್ ಡೂ ಎನಿಥಿಂಗ್. ಸೊ ಅದಕ್ಕೆ ಅವನ ದೇಹವು ಅವನ ಆತ್ಮವು ಒಂದೇ ಆಗಿದೆ, ಅವನ ದೇಹವನ್ನು ಯಾರು ಏನು ಮಾಡಲಾರರು ಅಂತೇಳಿ ಹೇಳ್ತಾ ಇದ್ದಾರೆ. ನಯನಂ ಚಿಂದಂತಿ ಛೇದನ ಆದಿ ಅಭಾವ ಸಾಕ್ಷಾದೇವ ದರ್ಶಯಿತು ಶಕ್ಯತೆ ಸ್ವದೇಹಸ್ಯ ಇತಿ ವರ್ತಮಾನ ಅಪದೇಶ. ಅಂದ್ರೆ ನಯನಂ ಚಿಂದಂತಿ ಶಸ್ತ್ರಾನಿ ಅನ್ನುವ ಯಾವ ಪ್ರೆಸೆಂಟೆನ್ಸ್ ನಲ್ಲಿದೋ ಅದು ಛೇದನಾದಿ ಅಭಾವ, ಪರಮಾತ್ಮನಿಗೆ ಛೇದನಾದಿಗಳು ಇಲ್ಲ ಅನ್ನೋದು ಸಾಕ್ಷಾದೇವ ದರ್ಶಯಿತು ಶಕ್ಯತೆ. ಪರಮಾತ್ಮ ತಾನೇ ಡೈರೆಕ್ಟ್ ಆಗಿ ನೋಡಿಸಲಿಕ್ಕೆ ಅವನಿಗೆ ಶಕ್ತಿ ಇದೆ, ಆದರೂ ಕೂಡ ಸ್ವದೇಹಸ್ಯ ಇತಿ ವರ್ತಮಾನ ಅಪದೇಶ ಅಂತೇಳಿ, ಅಂದ್ರೆ ಕೇವಲ ವರ್ತಮಾನ ಪ್ರೆಸೆಂಟೆನ್ಸ್ ಅಲ್ಲ, ಪ್ರೆಸೆಂಟೆನ್ಸ್ ಫ್ಯೂಚರ್ ಟೆನ್ಸ್ ಎಲ್ಲ ಟೆನ್ಸ್ ಅಲ್ಲಿ ಕೂಡ ಪರಮಾತ್ಮನ ದೇಹವನ್ನು ಯಾರು ಯಾವಾಗಲೂ ಏನು ಮಾಡಲಾರರು. ಹಾಗಾದರೆ ಸಂದೇಹ ಬರುತ್ತೆ ಪೂರ್ವಪಕ್ಷದವರು, ನೀವು ಹಾಗೆ ಹೇಳ್ತೀರಾ, ಯುದ್ಧದ ಸಮಯದಲ್ಲಿ ಮಹಾಭಾರತ ಯುದ್ಧದಲ್ಲಿ ಅಸ್ತ್ರಗಳನ್ನು ಬಿಟ್ಟಾಗ ಶ್ರೀಕೃಷ್ಣನಿಗೆ ಆ ಅಸ್ತ್ರಗಳ ಪೆಟ್ಟು ತಾಕಿ ಅವನ ಮೈಯಿಂದ ರಕ್ತ ಬಂತು ರಕ್ತ ಸುರಿತು ಇತ್ಯಾದಿಗಳ ವರ್ಣನೆ ಬರುತ್ತಲ್ವಾ. ಪರಮಾತ್ಮನಿಗೆ ದೇಹ ಆಮೇಲೆ ಆತ್ಮ ಒಂದೇ, ಅವನ ದೇಹಕ್ಕೂ ಯಾರು ಏನು ಮಾಡಲಾರರು, ಅವನ ಪರಮಾತ್ಮನ ದೇಹಕ್ಕೆ ಸಹಿತ ಯಾವ ವಿಧವಾದ ಛೇದ ಭೇದಾದಿಗಳಿಲ್ಲ ಅಂತ ನೀವು ಹೇಳಿದರೆ ಇದು ಯಾಕೆ ಈ ವಿಧವಾಗಿ ಕಾಣಿಸಿಕೊಡುತ್ತೆ? ಯಾಕೆ ಪರಮಾತ್ಮ ತಾನು ಹೀಸ್ ಅಪಿಯರ್ಸ್ ಟು ಬಿ ಇಂಜೂರ್ಡ್, ಆ ಯುದ್ಧದಲ್ಲಿ ಅವನಿಗೆ ಪೆಟ್ಟು ತಾಕಿತು ರಕ್ತ ಬಂತು ಇತ್ಯಾದಿ ವರ್ಣನೆಗಳು ಬರುತ್ತಲ್ವಾ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಛೇದಾಧಿಕಂತು ಈಶ್ವರ ಮೋಹಾಯ ಮೃಷಾಯೇವ ದರ್ಶಯತಿ. ಅಂದರೆ ಮೃಷಾಯೇವ ಅಂದ್ರೆ ಇಲ್ಲದೇ ಇದ್ದದ್ದನ್ನು ದರ್ಶಯತಿ ತೋರಿಸ್ತಾನೆ. ಯಾಕೆ ಮೋಹನ್ ಅಂದ್ರೆ ಅಸುರ ಮೋಹನಕ್ಕಾಗಿ ಪರಮಾತ್ಮ ಮಾಡ್ತಾನೆ. ಸೊ ಇದು ಹೇಳಿದಾಗ ಎಲ್ಲರಿಗೆ ಒಂದು ಸಂದೇಹ ಬರುತ್ತೆ, ನಿಮ್ಗೆ ಎಲ್ಲೆಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರದೇ ಇದ್ದರೆ ಯು ಜಸ್ಟ್ ಸ್ಕೇಪ್ ಗೋಟ್ ಇದ್ದ ಹಾಗೆ, ಯಾವುದಕ್ಕೆ ಸಮಾಧಾನ ಸಿಗದೇ ಇದ್ದರೆ ಅದನ್ನು ಅಸುರ ಮೋಹನ ಅಂತ ನೀವು ತೆಗೆದು ಬಿಡ್ತೀರಾ. ಸೊ ಪರಮಾತ್ಮನಿಗೆ ಪೆಟ್ಟು ತಾಕಿತು ರಕ್ತ ಬಂತಲ್ವಾ ಹೇಗೆ ಅಂತ ಹೇಳಿದ್ರೆ ಅದು ಪರಮಾತ್ಮ ಅಸುರ ಮೋಹನಕ್ಕಾಗಿ ಹಾಗೆ ತೋರಿಸ್ತಾನೆ, ಅವನಿಗೆ ಏನು ಪೆಟ್ಟು ತಾಕಲಿಲ್ಲ ಯಾವ ರಕ್ತ ಬಂದಿಲ್ಲ ಅಂತ ಹೇಳಿದರೆ ಇದು ಸುಮ್ಮನೆ ಎಸ್ಕೇಪಿಸ್ಟ್ ಥಿಯರಿ ತರ ಇದೆ. ಇದನ್ನು ನೀವು ಹೇಗೆ ಹೌ ಕ್ಯಾನ್ ಯು ಸಮರ್ಥನೆ ಮಾಡಲಿಕ್ಕೆ ಹೇಗಿದೆ, ವಾಟ್ ಈಸ್ ದ ಥಿಂಗ್ ದಟ್ ಯು ಹ್ಯಾವ್ ದಟ್ ಯು ಕ್ಯಾನ್ ಸಪೋರ್ಟ್ ದಿಸ್ ಥಿಯರಿ ಅಂತ ಹೇಳಿದರೆ ನಮಗೆ ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಮುಖ್ಯ ಅಂಶ ಏನಂದರೆ ಪರಮಾತ್ಮ ಮಾಡಿದ ಕಾರ್ಯಗಳು. ಯಾಕಂದ್ರೆ ಉದಾಹರಣೆಗೆ ತಗೊಂಡ್ರೆ ಪರಮಾತ್ಮ ಹುಟ್ಟಲಿಕ್ಕೆ ಮುಂಚೆ ಆರು ಜನ ಮಕ್ಕಳು ಹುಟ್ಟರೆ ಆ ಆರು ಜನ ಮಕ್ಕಳನ್ನು ಕೂಡ ಆ ಕಂಸ ಕೊಂದು ಬಿಡ್ತಾನೆ. ಆ ವಿಧವಾಗಿ ಸಂಹುತರಾಗಿ ಬಿಟ್ಟಂತಹ ಆರು ಜನ ಮಕ್ಕಳನ್ನು ಸಹಿತ ಪರಮಾತ್ಮ ಹೋಗಿ ಸುತಲಕ್ಕೆ ಹೋಗಿ ಅಲ್ಲಿಂದ ಅವರನ್ನು ತಗೊಂಡು ಬರ್ತಾನೆ, ಪಾತಾಳ ಲೋಕಕ್ಕೆ ಹೋಗಿ ತಗೊಂಡು ಬರ್ತಾನೆ ಪರಮಾತ್ಮ. ಈ ವಿಧವಾಗಿ ಪರಮಾತ್ಮ ಮಾಡುವ ಶಕ್ತಿ ಇರುವಂತಹ ಪರಮಾತ್ಮನ ದೇಹವನ್ನು ಯಾರು ಏನು ಮಾಡಲಾರರು. ಅದಕ್ಕೆ ಪರಮಾತ್ಮನಿಗೆ ಶಕ್ತಿ ಇದ್ದರೂ ಕೂಡ ಅಸುರ ಮೋಹನಕ್ಕಾಗಿ ಯಾಕೆ ಮಾಡ್ತಾನೆ ಅಂದರೆ ಅಸುರ ಮೋಹನಕ್ಕಾಗಿ ಮಾಡುವ ಕಾರ್ಯಗಳು ಪರಮಾತ್ಮ ವಾಯುದೇವರು ಇವರಿಬ್ಬರು ಮಾತ್ರ ಯಾವಾಗಲೂ ಕೂಡ ಅಸುರ ಮೋಹನ ಮಾಡುವುದರಲ್ಲಿ ಅವರಿಗೆ ದಟ್ ಈಸ್ ಒನ್ ಆಫ್ ದೇರ್ ಫಂಕ್ಷನಾಲಿಟೀಸ್. ಅಸುರ ಮೋಹನ ಮಾಡುವುದು ಅನ್ನುವುದು ಅವರು ಇದು ಒಂದು ವಿಷಯದಲ್ಲಿ ಅಲ್ಲ. ದೇರ್ ಆರ್ ಸರ್ಟನ್ ಮ್ಯಾಟರ್ಸ್ ವೇರ್ ದೇ ಪರ್ಪಸ್ಲಿ ಡೂ ದೀಸ್ ಆಕ್ಷನ್ಸ್ ಸೋ ದಟ್ ಅಸುರರಿಗೆ ಮೋಹನ ಆಗುವಂತೆ ಮಾಡಬೇಕಂತ ಹೇಳಿ. ಅಂದರೆ ಪರಮಾತ್ಮ ಅಪ್ರಾಕೃತನಾದರೂ ಕೂಡ ತನಗೆ ಪೆಟ್ಟು ತಾಕಿದಂತೆ ತೋರಿಸ್ತಾನಷ್ಟೇ ಹೊರತು ಅದು ಅಸುರ ಮೋಹನಕ್ಕಾಗಿ ಮಾಡ್ತಾನೆ. ಅಸುರ ಮೋಹನಕ್ಕಾಗಿ ಅನ್ನೋದು ಎಸ್ಕೇಪಿಸ್ಟ್ ಥಿಯರಿ ಅಲ್ಲ. ಯಾಕೆಂದ್ರೆ ಪರಮಾತ್ಮ ಅಚಿಂತ್ಯಾದ್ಭುತ ಶಕ್ತಿಯನ್ನು ಪ್ರದರ್ಶನ ಮಾಡಿದ ವೃತ್ತಾಂತಗಳು ಬೇಕಾದಷ್ಟಿವೆ. ಪರಮಾತ್ಮ ಬೇರೆಯವರಿಗೆ ಸಹಿತ ತೆಪ್ಪೆಗಳು ಮಾಡದೆ ರಕ್ಷಣೆ ಮಾಡುವಂತಹ ಶಕ್ತಿ ಪರಮಾತ್ಮನಿಗೆ ಇದ್ದಾಗ ಎಲ್ಲರ ರಕ್ಷಣೆ ಮಾಡುವ ಅವನಿಗೆ ಅವನನ್ನು ಬೇರೆಯವರು ರಕ್ಷಣೆ ಮಾಡಬೇಕಾಗಿದೆ ಅನ್ನೋದು ಅರ್ಥ ಇಲ್ಲದೆ ಮಾತು. ಸೊ ಹೀ ಈಸ್ ನಾಟ್ ಪ್ರೊಟೆಕ್ಟೆಡ್ ಬೈ ಸಂಬಡಿ ಎಸ್, ಅವನೇ ಎಲ್ಲರನ್ನು ರಕ್ಷಣೆ ಮಾಡ್ತಾನೆ. ಅಂತಹ ಅವನನ್ನು ಬೇರೆಯವರು ಬಂದು ರಕ್ಷಣೆ ಮಾಡುವುದು ಅನ್ನೋದು ಅರ್ಥ ಇಲ್ಲದೆ ಮಾತಾಗುತ್ತೆ. ಕೋಸರ ಅದು ನಾವು ಅವನು ಅಸುರಮೋಹನಕ್ಕಾಗಿ ಮಾಡ್ತಾನೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಅದು ತಿಳ್ಕೋಬೇಕಾಗಿದೆ ವಿಷಯ. ಅದಕ್ಕೆ ಹೇಳ್ತಾ ಇದ್ದಾರೆ ಆಚಾರ್ಯರು, ಮೃಷಾ ಏವ ದರ್ಶಯತಿ, ಅಂದ್ರೆ ಇಲ್ಲದೇ ಇದ್ದನ್ನು ಇದ್ದಂತೆ ತೋರಿಸ್ತಾನೆ ಪರಮಾತ್ಮ. ಅದು ಛೇದಾಧಿಕವನ್ನು ಅಂದ್ರೆ ತನಗೆ ಛೇದವಾದಂತೆ ತೋರಿಸ್ತಾನೆ ಪರಮಾತ್ಮ. ಅದು ಕೇವಲ ಅಸುರಮೋಹನಕ್ಕಾಗಿಯೇ ಅನ್ನೋದು. ಇಲ್ಲಿ ನಮಗೆ ಇನ್ನೊಂದು ಅಂಶ ಕೂಡ ಎಲ್ಲಿ ಜ್ಞಾಪಕ ಇಟ್ಕೋಬೇಕಂದ್ರೆ, ಪರಮಾತ್ಮ ಆ ರಥದಲ್ಲಿ ಕೂತಿದ್ದಾಗ ಆ ರಥದಲ್ಲಿರುವಂತಹ ಅರ್ಜುನನಿಗೆ ಸಹಿತ ಏನು ಆಗದೆ ನೋಡ್ತಾನೆ ಪರಮಾತ್ಮ. ಆ ಇದು ವೃತ್ತಾಂತ ನೀವೆಲ್ಲ ಕೇಳಿರ್ಬೋದು ಕೆಲವು ಜನ. ಆ ಯುದ್ಧ ಎಲ್ಲ ಮುಗಿದು ಬಿಟ್ಟ ಮೇಲೆ ಪರಮಾತ್ಮ ಅರ್ಜುನನ್ನು ಇಳಿದು ಬಿಡು ಅಂತ ಹೇಳಿದ್ರೆ, ಅರ್ಜುನ ಇಳಿದು ಬಿಟ್ಟ ಮೇಲೆ ಪರಮಾತ್ಮ ಆ ರಥದಿಂದ ಹೊರಗೆ ಬಂದು ದೂರ ಬಂದ್ರೆ ಆ ರಥ ಸುಟ್ಟು ಹೋಗುತ್ತೆ. ಅದಕ್ಕೆ ಆ ಕೃಷ್ಣ ಹೇಳ್ತಾನೆ, ಆ ಅವರೆಲ್ಲ ಬಿಟ್ಟ ಬಾಣಗಳಿಂದ ಅದು ಯಾವಾಗಲೂ ಸುಡಬೇಕಾಗಿತ್ತು, ನಿನಗೂ ಕೂಡ ಯಾವಾಗಲೂ ಎಷ್ಟೋ ಹಾನಿ ಆಗಬೇಕಾಗಿತ್ತು, ಅವೆಲ್ಲ ಆಗದೆ ನಾನು ರಕ್ಷಣೆ ಮಾಡಿದ್ದೀನಿ ಅಂತ ಹೇಳ್ತಾನೆ ಪರಮಾತ್ಮ. ಅಂತಹ ಶಕ್ತಿ ಇರುವ ಅವನನ್ನು ಯಾವ ಅಸ್ತ್ರಗಳಾದರೆ ಶಸ್ತ್ರಗಳಾಗಲಿ ಏನಾದರೂ ಏನು ಮಾಡಲಿಕ್ಕಾಗತ್ತೆ, ಏನು ಮಾಡಲಾರವು. ಸೊ ಅವನು ಕೇವಲ ಮಾಡುವುದು ಅಸುರಮೋಹನಕ್ಕಾಗ ಅನ್ನೋದು ನಮಗೆ ಸುಸ್ಪಷ್ಟವಾದ ವಿಷಯ. ಅದನ್ನು ಜ್ಞಪ್ತಿಯಲ್ಲಿ ಇಟ್ಕೋಬೇಕು. ಇಲ್ಲಿಗೆ ನಮಗೆ ಭಾಷ್ಯ ತಾತ್ಪರ್ಯ 24ನೇ ಶ್ಲೋಕಕ್ಕೆ ಮುಗಿಯಿತು. ನಾವು ಗೀತಾ ವಿವೃತಿಯನ್ನು, ಶ್ರೀರಾಘವ ಸ್ವಾಮಿಗಳು ಮಾಡಿದಂತಹ ಗೀತಾ ವಿವೃತಿಯನ್ನು ನೋಡೋಣ. ಈ ಗೀತಾ ವಿವೃತಿಯಲ್ಲಿ ಭಾಷ್ಯ ತಾತ್ಪರ್ಯಗಳಲ್ಲಿ ಹೇಳಿದ ಅಂಶಗಳನ್ನು ಕ್ರೋಢೀಕರಿಸಿ ಒಂದು ಕನ್ಸೈಸ್ ಫಾರ್ಮ್ನಲ್ಲಿ ರಾಯರು ನಮಗೆ ಕೊಟ್ಟಿದ್ದಾರೆ, ಸಿಂಪಲ್ ಲ್ಯಾಂಗ್ವೇಜ್ ನಲ್ಲಿ. ಸೊ ಅದನ್ನು ನಾವು ವಿಲ್ ಜಸ್ಟ್ ಗೋ ಥ್ರೂ ದಟ್. ಸೊ ಅದರ ಮೂಲಕವಾಗಿ ಇದು ಒಂಥರ ರಿಪಿಟೇಷನ್ ತರ ಇದ್ರೂ ಕೂಡ ಇಟ್ ಜಸ್ಟ್ ರೀಇನ್ಫೋರ್ಸಸ್ ವಾಟ್ ಎವರ್ ವಿ ಹ್ಯಾವ್ ಗಾನ್ ಥ್ರೂ. ಭಾಷೆ ತಾತ್ಪರ್ಯದಲ್ಲಿ ನಾವು ಕಲಿತ ವಿಷಯಗಳನ್ನು ನಾವು ಮತ್ತೊಂದು ಸರಿ ರಿವೈಸ್ ಮಾಡಿದಂತೆ ಆಗುತ್ತೆ. ಸೊ ಈ ಗೀತಾ ವಿವೃತಿಯಲ್ಲಿ ರಾಯರು ಏನ್ ಹೇಳಿದ್ದಾರೆ, ಹೇಗೆ ಹೇಳಿದ್ದಾರೆ ಅಂತೇಳಿ ಅವರ ಮಾತುಗಳನ್ನು ನೋಡೋಣ. ನಾವು ಹೇಳ್ತಾ ಇದ್ದಾರೆ ರಾಯರು, ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಸೋಷ್ಯೇವತ ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನ ಅನ್ನುವ 24ನೇ ಶ್ಲೋಕಕ್ಕೆ ವಿವೃತಿಯಲ್ಲಿ ಆರಂಭ ಮಾಡ್ತಾ ರಾಯರು ಹೇಳ್ತಾರೆ, ನಾನು ನ ಚಿಂದಂತಿ ಇತ್ಯಾದಿ ಲಟ್ ಪ್ರಯೋಗೇನ ವರ್ತಮಾನಸ್ಯೇವ ಛೇದಾದೇಹೆ ನಿಷೀದಾದಿ ಇದಾನೀಂ ದೃಶ್ಯಮಾನತ್ವೇನ ಆತ್ಮನಃ ಪ್ರಾಗ್ ವಿನಾಶ ಅಭಾವೇ ಅಪಿ ಉತ್ತರತ್ರ ಶಸ್ತ್ರಾದಿನಾ ವಿನಾಶಃ ಸ್ಯಾತ್ ಇತ್ಯತಃ ಛೇದಾದಿ ಯೋಗ್ಯತಾ ಏವ ಆತ್ಮನೋ ನಾಸ್ತಿ ಇತ್ಯಾಹ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಮುಂಚಿನ ಶ್ಲೋಕವನ್ನು ರೆಫರ್ ಮಾಡ್ತಾ ಇದ್ದಾರೆ. ನಾನು ಇಫ್ ಎನ್ ಅಬ್ಜೆಕ್ಷನ್ ಇಸ್ ರೈಸ್ಡ್, ಏನು ಯಾರಾದ್ರೂ ಹೀಗಂದ್ರೆ ಏನು, ನ ಚಿಂದಂತಿ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಅಂತ ಹೇಳಿ 23ನೇ ಶ್ಲೋಕದಲ್ಲಿ ಹೇಳಿದ್ದಾರಲ್ವಾ, ನ ಚಿಂದಂತಿ ಇತ್ಯಾದಿ ಲಟ್ ಪ್ರಯೋಗೇನ. ಲಟ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಂತ ಅರ್ಥ. ಲಟ್ ಪ್ರಯೋಗ, ಲಟ್ ಲಿಟ್ ಲಂಗ್ ಲಿಂಗ ಇವೆಲ್ಲ ಬರುತ್ತೆ. ದಿಸ್ ಇಸ್ ನಮ್ಗೆ ಒಂಥರ ಕೋಡ್ ಲ್ಯಾಂಗ್ವೇಜ್ ಇದ್ದಂತೆ. ನಾವು ಇಂಗ್ಲಿಷ್ ನಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತೀವಿ. ಸೊ ಇಲ್ಲಿ ಸಂಸ್ಕೃತದಲ್ಲಿ ಪ್ರೆಸೆಂಟ್ ಟೆನ್ಸ್ಗೆ ಲಟ್ ಅಂತ ಹೇಳ್ತಾರೆ, ಫ್ಯೂಚರ್ಗೆ ಲಿಟ್ ಅಂತ ಹೇಳಿ, ಪಾಸ್ಟ್ ಟೆನ್ಸ್ಗೆ ಲಂಗ್ ಅಂತ ಹೇಳ್ತಾರೆ. ಈ ವಿಧವಾಗಿ ಲಟ್ ಲಿಟ್ ಲಂಗ್ ಇವೆಲ್ಲ ಕೂಡ ನಮಗೆ ಇಟ್ಸ್ ಎ ಕೋಡ್ ಲ್ಯಾಂಗ್ವೇಜ್ ತರ. ಸೊ ಲಟ್ ಪ್ರಯೋಗ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಂತ ಸಿಂಪಲ್ ಆಗಿ. ಸೊ ನ ಚಿಂದಂತಿ ಇತ್ಯಾದಿ ಲಟ್ ಪ್ರಯೋಗೇನ, ಅಸ್ತ್ರಗಳು ಛೇದನ ಮಾಡುತ್ತಾ ಇಲ್ಲ ಅಂತ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ. ಈ ಲಟ್ ಪ್ರಯೋಗ, ಈ ಪ್ರೆಸೆಂಟ್ ಟೆನ್ಸ್ ನಲ್ಲಿರುವ ಪ್ರಯೋಗದಿಂದ ವರ್ತಮಾನಸೇ ಅಂದ್ರೆ ಈಗ ಪ್ರೆಸೆಂಟ್ಲಿ ಅಟ್ ದಿಸ್ ಟೈಮ್ ಛೇದಾದೇಹೇ ನಿಷೇಧಾತ್, ಛೇದಾದಿಗಳು ಅಂದ್ರೆ ಈ ಜೀವವನ್ನು ಯಾರು ಛೇದ ಮಾಡಲಾರರು, ಛೇದಾದಿ ನಿಷೇಧಾತ್ ಅಂದ್ರೆ ಇದು ಜೀವದ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ದೇಹವನ್ನು ಸ್ರಷ್ಟಾದಿಗಳು ಛೇದ ಮಾಡ್ಲಕ್ಕಾಗತ್ತೆ, ಆದ್ರೆ ಜೀವವನ್ನು ಛೇದ ಮಾಡ್ಲಕ್ಕಾಗೋದಿಲ್ಲ. ಅಂದ್ರೆ ಛೇದಾದೇಹೇ ನಿಷೇಧಾತ್ ಅಂದ್ರೆ ಅದನ್ನು ನಿಷೇಧ ಮಾಡುವ ಕಾರಣದಿಂದ, ಛೇದಾದೇಹೇ ನಿಷೇಧಾತ್ ಇದಾನೀಂ ದೃಶ್ಯಮಾನತ್ವೇನ ಆತ್ಮನಃ, ಛೇದಾದಿಗಳ ನಿಷೇಧ ಇರುವ ಕಾರಣದಿಂದ ಇದಾನೀಂ ಅಂದ್ರೆ ಈವಾಗ ದೃಶ್ಯಮಾನತ್ವೇನ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಅಂದ್ರೆ ಆತ್ಮನಃ, ಆತ್ಮನಃ ಅಂದ್ರೆ ಕಣ್ಣಿಗೆ ಆತ್ಮ ಕಾಣಿಸ್ತಾ ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇರೋದು ದೇಹ ಕಾಣಿಸ್ತಾ ಇದೆ. ಆದ್ರೆ ಆ ದೇಹ ಒಳಗೆ ಆತ್ಮ ಇದೆ ಅನ್ನೋದು ನಮಗೆ ಊಹೆ ಮಾಡ್ಕೋಬಹುದು, ವಿ ಕ್ಯಾನ್ ಕನ್ಸೀವ್ ದಟ್. ಸೊ ನಮ್ಮ ಕಣ್ಣಿಗೆ ಕಾಣಿಸೋದಂದ್ರೆ ಕಣ್ಣಿಗೆ ಆತ್ಮ ಕಾಣಿಸ್ತಾ ಇದ್ದಾನಂತಲ್ಲ, ಕಣ್ಣಿಗೆ ಆತ್ಮ ಇರುವಂತಹ ದೇಹ ಕಾಣಿಸ್ತಾ ಇದೆ. ಅದು ಕಾಣಿಸ್ತಾ ಇರುವಾಗ ಪ್ರಾಗ್ ವಿನಾಶ ಅಭಾವೇ ಅಪಿ ಉತ್ತರತ್ರ ಶಸ್ತ್ರಾದಿನಾ ವಿನಾಶ ಸ್ಯಾದಿತ್ಯ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ರಿ, ನೀವು ಹೇಳಿದಂತೆ ಸರಿ ಶಸ್ತ್ರಾಸ್ತ್ರಾದಿಗಳನ್ನು ಬಿಟ್ಟರೆ ಆತ್ಮಕ್ಕೆ ನಾಶವಿಲ್ಲ ಅಂತ ತಿಳ್ಕೊಳ್ಳೋಣ. ವಿ ಆಕ್ಸೆಪ್ಟ್ ಇಟ್, ವಿ ಕನ್ಸೀಡ್ ಇಟ್. ಆದರೆ ಯಾವಾಗಲೂ ಆಫ್ಟರ್ ಅನದರ್ ಮಿಲಿಯನ್ ಇಯರ್ಸ್ ಸಂಬಡಿ ಮೇ ಡಿಸ್ಕವರ್ ಇನ್ವೆಂಟ್ ಎ ನ್ಯೂ ಕೈಂಡ್ ಆಫ್ ಎ ವೆಪನ್, ಸಮ್ ಸ್ಪೆಷಲ್ ಕೈಂಡ್ ಆಫ್ ಎ ವೆಪನ್. ಆ ಸ್ಪೆಷಲ್ ಕೈಂಡ್ ಆಫ್ ವೆಪನ್ ಇಂದ ದೇ ಮೇ ಬಿ ಏಬಲ್ ಟು ಡಿಸ್ಟ್ರಾಯ್ ದಿ ಆತ್ಮ, ಆತ್ಮವನ್ನು ನಾಶ ಮಾಡಬಲ್ಲದಂತಹ ಒಂದು ಸ್ಟ್ರೇಂಜ್ ವೆಪನ್ ಆರ್ ಸ್ಪೆಷಲ್ ಯಾವ್ದಾದ್ರೂ ಒಂದು ಮಾಡಬಹುದು. ಸೊ ಫ್ಯೂಚರ್ ನಲ್ಲಿ ಮೇ ಬಿ ಆಫ್ಟರ್ ಮಿಲಿಯನ್ ಇಯರ್ಸ್ ಈ ಆತ್ಮ ಡಿಸ್ಟ್ರಾಯ್ ಆಗಬಹುದು ಏನೋ ಅಂತ ಒಂದು ಸಂದೇಹ ಬಂದ್ರೆ ಶಸ್ತ್ರಾದಿನ ವಿನಾಶ ಸ್ಯಾತ್. ಏನು ಉತ್ತರತ್ರ ಸಮ್ ಟೈಮ್ ಲೇಟರ್ ಈ ಶಸ್ತ್ರಾದಿಗಳಿಂದ ವಿನಾಶ ಆಗಬಹುದು ಅಂತ ಹೇಳಿದರೆ ಸ್ಯಾತ್ ಇತ್ಯತಃ ಆ ವಿಧವಾದ ಒಂದು ಸಂದೇಹವನ್ನು ಪ್ರಕಟನ ಮಾಡಿದರೆ ಛೇದಾದಿ ಯೋಗ್ಯತಾ ಏವ ಆತ್ಮನೋ ನಾಸ್ತಿ ಇತ್ಯಾಹ ಆಹ ಅಂತೇಳಿ ಇತಿ ಆಹ ಹೀಗೆ ಹೇಳಿದ್ದಾರೆ. ಏನು ಛೇದಾದಿ ಯೋಗ್ಯತಾ ಏವ ಆತ್ಮನ, ದಟ್ ಮೀನ್ಸ್ ಈವನ್ ಇಫ್ ಸಮ್ ಆತ್ಮ ಸಂಬಡಿ ಸಮ್ ಜೀವ ಥಿಂಗ್ಸ್ ಓಕೆ ಅಪ್ಪ ನಂಗೆ ಸಾಕಾಯ್ತು ಈ ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಈ ವಿಧವಾದ ಹುಟ್ಟೋದು ಸಾಯೋದು, ಐ ವಾಂಟ್ ಟು ಜಸ್ಟ್ ಡಿಸ್ಟ್ರಾಯ್ ಮೈ ಜೀವ ಇಟ್ ಸೆಲ್ಫ್, ಫರ್ಗೆಟ್ ಅಬೌಟ್ ಬಾಡೀಸ್ ಬಾಡಿ ಡಿಸ್ಟ್ರಕ್ಷನ್, ಐ ವಾಂಟ್ ಟು ಡಿಸ್ಟ್ರಾಯ್ ಮೈ ಜೀವ ಇಟ್ ಸೆಲ್ಫ್ ಅಂತ ಯಾರಾದರೂ ಒಂದು ವೇಳೆ ಅನ್ಕೊಂಡ್ರು ಕೂಡ ದೇ ಕೆನಾಟ್ ಡೂ ಇಟ್. ದೇ ಮೇ ಕಮಿಟ್ ಎ ಸುಯಿಸೈಡ್ ಆಫ್ ದ ಬಾಡಿ ಬಟ್ ದೇ ಕೆನಾಟ್ ಕಮಿಟ್ ಎ ಸುಯಿಸೈಡ್ ಆಫ್ ದಿ ಜೀವ. ಸೊ ಛೇದಾದಿ ಯೋಗ್ಯತಾಯೇವ ಆತ್ಮನಃ ನಾಸ್ತಿ, ಅಂದ್ರೆ ತಾವು ಛೇದವನ್ನು ಹೊಂದುವುದು. ದೇ ಫರ್ಗೆಟ್ ಅಬೌಟ್ ಕಿಲ್ಲಿಂಗ್, ದೇ ಕೆನಾಟ್ ಈವನ್ ಕಾಸ್ ಎನಿ ಹಾರ್ಮ್ ಟು ದಿ ಜೀವ, ಜೀವನಿಗೆ ಯಾವ ವಿಧವಾದ ಹಾನಿಯೂ ಮಾಡಲಾರರು, ಅದಕ್ಕೆ ಛೇದಾದಿಗಳು ಇಲ್ಲ ನಾಸ್ತಿ ಇತಿ ಆಹ ಅದನ್ನು ಹೇಳ್ತಾ ಇದ್ದಾರೆ. ಹಾಗೆ ಅಚ್ಛೇದ್ಯೋಯಂ ಇತಿ, ಅಚ್ಛೇದ್ಯ ಅಂದ್ರೆ ಛೇದ್ಯ ಶಕ್ತಿ ಅಂದ್ರೆ ಛೇದನ ಮಾಡುವ ಶಕ್ತಿಯೇ ಇಲ್ಲ. ಇಟ್ ಈಸ್ ಇನ್ ಎನಿಥಿಂಗ್, ಇಟ್ ಇಸ್ ಇನ್ಕೇಪಬಲ್ ಆಫ್ ಬೀಯಿಂಗ್ ಕಟ್, ಇನ್ಕೇಪಬಲ್ ಆಫ್ ಬೀಯಿಂಗ್ ಅಸ್ ಕಟ್ ಅಸಂಡರ್ಡ್ ಅಂತೇಳಿ. ಸೊ ಅದಕ್ಕೆ ಹೇಳ್ತಾ ಇದ್ರೆ ಅಚ್ಛೇದ್ಯೋಯಂ ಇತಿ ಅಯಂ ಜೀವ. ಇಲ್ಲಿ ನಮಗೆ ಸ್ವಲ್ಪ ಗ್ರಾಮ್ಯಾಟಿಕಲ್ ಥಿಂಗ್ ಹೇಳ್ತಾ ಇದ್ದಾರೆ ರಾಯರು. ಏನು ಅಂದ್ರೆ ಅಯಂ ಜೀವ ಕೃತ್ಯಾಹ ಪ್ರಾಂಗ್ ನುಳ್ ಇತಿ ಸೂತ್ರೇಣ ಉಕ್ತ ಕೃತ್ಯ ಸಂಜ್ಞಕಸ್ಯ ಣ್ಯ ಪ್ರತ್ಯಯಸ್ಯ ಅರ್ಹೇ ಕೃತ್ಯ ತೃಚಶ್ಚ ಇತಿ ಅರ್ಹ ಅರ್ಥೇ ಛಿದಿ ದಹ ಇತ್ಯಾದಿ ಧಾತೋ ವಿಧಾನಾತ್ ಛೇದನಾದಿ ಅರ್ಹೋ ನ ಭವತಿ ಇತ್ಯರ್ಥ. ಇಷ್ಟು ದೊಡ್ಡದಾಗಿ ಹೇಳಿದ್ದಾರೆ ಸೆಂಟೆನ್ಸ್. ಈ ಸೆಂಟೆನ್ಸ್ ಸಿಂಪಲ್ ಆಗಿ ಏನಂದ್ರೆ ಛೇದ್ಯ ನಮ್ಗೀಗ ಕೃತ್ಯ ಅಂದ್ರೆ ಮಾಡ್ಲಕ್ಕೆ ಅರ್ಹವಾದದ್ದು, ಕೇಪಬಲ್ ಆಫ್ ಬೀಯಿಂಗ್, ಕೇಪಬಲ್ ಆಫ್ ಬೀಯಿಂಗ್ ಡನ್. ಅದೇ ವಿಧವಾಗಿ ವಧ್ಯ ಅಂದ್ರೆ ಕೊಲ್ಲಲಕ್ಕೆ ಅರ್ಹನಾದವನು ವಧ್ಯ. ಸೊ ಇತ್ಯಾದಿ ಶಬ್ದಗಳು ಕೃತ್ಯ ವಧ್ಯ ಇತ್ಯಾದಿ ಶಬ್ದಗಳು ಎಲ್ಲಿ ಬರುತ್ತೋ ಅದಕ್ಕೆ ಅರ್ಹನಾಗಿದ್ದಾನೆ ಅನ್ನೋ ಅರ್ಥ ಬರುತ್ತೆ. ಛೇದ್ಯ ಅಂದ್ರೆ ಛೇದನಕ್ಕೆ ಅರ್ಹನಾಗಿದ್ದು ಛೇದ್ಯ, ಅಚ್ಛೇದ್ಯ ಅಂದ್ರೆ ಛೇದನಕ್ಕೆ ಅರ್ಹವಲ್ಲ ಅನ್ನೋ ಅರ್ಥ ಬರುತ್ತೆ. ಸೊ ಇದಕ್ಕೆ ಣ್ಯ ಪ್ರತ್ಯಯ ಅಂತ ಕರೀತಾರೆ. ಇಲ್ಲ ಈ ಣ್ಯ ಪ್ರತ್ಯಯ ಅದರ ರೂಲ್ಸ್ ಹೇಗೆ ಅಪ್ಲೈ ಆಗುತ್ತೆ ಅದರ ಅರ್ಥ ಏನು ಅನ್ನೋದು ಇಲ್ಲಿ ವಿವರಣೆ ಮಾಡಿ ಹೇಳಿದ್ದಾರೆ. ಈ ಣ್ಯ ಪ್ರತ್ಯಯ ಬಂದಾಗ ಛೇದ್ಯ ಅನ್ನೋ ಶಬ್ದಕ್ಕೆ ಛೇದನಕ್ಕೆ ಅರ್ಹ ಅಂತ ಅರ್ಥ. ಅಚ್ಛೇದ್ಯ ಅಂದ್ರೆ ಛೇದನಾದಿಗಳಿಗೆ ಅರ್ಹ ಅಲ್ಲ ಅವನು, ಈ ಇಸ್ ಇನ್ಕೇಪಬಲ್ ಆಫ್ ಬೀಯಿಂಗ್ ಕಟ್ ಅನ್ನೋದು ಅರ್ಥ. ಸೊ ಛೇದನಾದಿ ಅರ್ಹ ನ ಭವತಿ ಇತ್ಯರ್ಥ. ಅಯಂ ಅಯಂ ಇತಿ ಪೃಥಕ್ ವಚನ ಯೋ ಯೋ ಜೀವ ಸ ಸರ್ವೋ ಅಪಿ ಏವಂ ರೂಪ ಇತಿ ಪ್ರದರ್ಶನಾಯ. ಇಲ್ಲಿ ಒಂದು ನೋಡ್ರಿ ಆ ಶ್ಲೋಕ ನೋಡಿದ್ರೆ ಅಚ್ಛೇದ್ಯ ಅಯಂ ಅದಾಹ್ಯ ಅಯಂ ಅಕ್ಲೇದ್ಯ ಅಸೋಷ್ಯೇವ ಚ, ಅಲ್ಲಿ ಅಯಂ ಅಯಂ ಅಂತ ಎರಡು ಸಾರಿ ಉಪಯೋಗ. ಅಷ್ಟೇ ಅಲ್ಲದೆ ಸರ್ವಗತ ಸ್ಥಾನರು ಅಚಲ ಅಯಂ ಸನಾತನ, ಮೂರು ಸತಿ ಪ್ರಯೋಗ ಮಾಡಿದ್ರು ಅಯಂ ಅಯಂ. ಒಂದು ಸಾರಿ ಅಯಂ ಜೀವ ಅಂತ ಒಂದು ಸಾರಿ ಹೇಳಿ, ದಿಸ್ ಜೀವ ಇಸ್ ಇನ್ಕೇಪಬಲ್ ಆಫ್ ಛೇದನ, ಇನ್ಕೇಪಬಲ್ ಆಫ್ ದಹನ, ಇನ್ಕೇಪಬಲ್ ಆಫ್ ದಿಸ್ ಅಂತ ಹೇಳ್ಬೋದು. ದಿಸ್ ಜೀವ ಇಸ್ ಇನ್ಕೇಪಬಲ್ ಆಫ್ ಛೇದನ, ದಿಸ್ ಜೀವ ಇಸ್ ಇನ್ಕೇಪಬಲ್ ಆಫ್ ದಹನ ಅಂತ ಹೇಳಿ, ಯಾಕೆ ದಿಸ್ ಐಎಂ ವೈ ಇಸ್ ಇಟ್ ರಿಪೀಟೆಡ್ ತ್ರೀ ಟೈಮ್ಸ್ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಕಾರಣ ಯಾಕೆ ಅಂದ್ರೆ ಪೃಥಗ್ವಚನ ಯೋ ಯೋ ಜೀವ ಸ ಸರ್ವೋಪಿ ಏವಂ ರೂಪ ಇದು ಪ್ರದರ್ಶನ. ಅಂದ್ರೆ ನೀವು ಸುಮ್ನೆ ಈ ಜೀವ ಇಫ್ ಒಂದೇ ಐಎಂ ಅಂತ ಪ್ರಯೋಗ ಮಾಡಿದೆ, ಐಎಂ ಜೀವ ಅಚ್ಛೇದ್ಯ ಅಂತ ಹೇಳಿದೆ, ಓಹ್ ಈ ಜೀವ ಅಚ್ಛೇದ್ಯನಾಗಿದ್ದಾನೆ ಬೇರೆ ಜೀವ ಛೇದ್ಯನಾಗಿರಬಹುದು ಅಂತ ಸಂದೇಹ ಬರಬಹುದು. ಅದಕ್ಕೆ ಅಯಂ ಜೀವ ಅಯಂ ಜೀವ ಅಯಂ ಜೀವ ಅಂದ್ರೆ ಪ್ರತಿ ಒಂದು ಜೀವ, ಎವ್ರಿ ಜೀವ ಈಸ್ ಅಚ್ಛೇದ್ಯ, ಎವ್ರಿ ಜೀವ ಈಸ್ ಅದಾಹ್ಯ, ಎವ್ರಿ ಜೀವ ಈಸ್ ಅಕ್ಲೇದ್ಯ ಅನ್ನುವುದು ತೋರಿಸುವುದಕ್ಕಾಗಿ, ಅದು ಪ್ರದರ್ಶನ ಮಾಡುವುದಕ್ಕಾಗಿ ಸರ್ವೋಪಿ ಏವಂ ರೂಪ ಪ್ರತಿ ಒಬ್ಬರೂ ಕೂಡ ಈ ವಿಧವಾಗಿ ಅಚ್ಛೇದ್ಯರು ಅದಾಹ್ಯರಾಗಿದ್ದಾರೆ ಅನ್ನುವುದು ತೋರಿಸುವುದಕ್ಕಾಗಿ ಇಂತಹ ವರ್ಣನೆಯನ್ನು ಮಾಡಿದ್ದಾರೆ. ಕುತಃ ನ ಅರ್ಹತ ಇತ್ಯತ ಉಕ್ತಂ ನಿತ್ಯ ಇತ್ಯಾದಿ. ಯಾಕೆ ಅವರು ಈ ಕಾರಣದಂದ್ರೆ ನ ಅರ್ಹತ, ಅವರಿಗೆ ಅರ್ಹತೆ ಇಲ್ಲ ಅಂದ್ರೆ ದೇ ಆರ್ ಇನ್ಕೇಪಬಲ್ ಆಫ್ ಛೇದನ, ಇನ್ಕೇಪಬಲ್ ಆಫ್ ದಹನ, ದೇ ಕೆನಾಟ್ ಬಿ ಬರ್ನ್ಡ್, ದೇ ಕೆನಾಟ್ ಬಿ ಕಟ್. ಅದು ಹಾಗೆ, ವಾಟ್ ಈಸ್ ದ ಪ್ರೂಫ್ ಫಾರ್ ದಟ್? ಏನ್ರಿ ನಿಮಗೆ, ಆನ್ ವಾಟ್ ಬೇಸಿಸ್ ಯು ಆರ್ ಸೇಯಿಂಗ್ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ ನಿತ್ಯ ಇತ್ಯಾದಿ. ನಿತ್ಯ, ಸರ್ವಗತಃ, ಸ್ಥಾಣು, ಇವೆಲ್ಲವೂ ಕೂಡ ಅಂದ್ರೆ ಏನು, ಈ ಶಬ್ದಗಳು ಪರಮಾತ್ಮ ಪರವಾಗಿ ಅಪ್ಲೈ ಮಾಡಿದ್ರಿ, ಆ ಪರಮಾತ್ಮನ ಬಿಂಬರೂಪನಾಗಿದ್ದಾನೆ, ಅವನ ಪ್ರತಿಬಿಂಬ, ಅವನು ಬಿಂಬರೂಪನಾಗಿದ್ದಾನೆ, ನಿತ್ಯನಾಗಿದ್ದಾನೆ, ಕೋಸರ ಅವನ ಪ್ರತಿಬಿಂಬರಾದಂತಹ ಜೀವಗಳು ಕೂಡ ನಿತ್ಯರಾಗಿದ್ದಾರೆ, ಅದಕ್ಕೆ ಅವನನ್ನು ಯಾರು ಏನು ಛೇದನ ಮಾಡಲಾರರು ಅನ್ನೋದನ್ನು ಇಲ್ಲಿ ಸಮರ್ಥನ ಮಾಡಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಆವಾಗ ನಿತ್ಯ ಸರ್ವಗತ ಸ್ಥಾಣು ಅಂತ ಹೇಳಿದಾಗ, ನಿತ್ಯ ಸರ್ವಗತ ಸ್ಥಾಣು ಅನ್ನುವ ಶಬ್ದಗಳನ್ನು ನಾವು ಮುಂಚೆ ಹೇಳಿದಂತೆ ನಿತ್ಯ ಅನ್ನೋದು ಆಲ್ರೆಡಿ ಹೇಳಿದ್ದಾರೆ. ಮತ್ತು ನಿತ್ಯ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ನಿತ್ಯ ಅನ್ನೋದು ಸರ್ವಗತಃ ಅನ್ನುವುದಕ್ಕೆ ವಿಶೇಷಣವಾಗಿದೆ. ದಟ್ ಮೀನ್ಸ್ ಇಟ್ ಈಸ್ ನಾಟ್ ನಿತ್ಯ ಸರ್ವಗತಃ ಅಲ್ಲ, ನಿತ್ಯ ಸರ್ವಗತಃ ಅಂದ್ರೆ ಯಾವಾಗಲೂ ಸರ್ವಗತನಾಗಿದ್ದವನು. ನಿತ್ಯ ಅಂದ್ರೆ ನಿತ್ಯನಾದವನು, ಸರ್ವಗತನಾದವನು ಅನ್ನುವ ಅರ್ಥ ತಗೊಳ್ಳದೆ, ನಿತ್ಯ ಸರ್ವಗತಃ ಅಂದ್ರೆ ಯಾವಾಗಲೂ ಕೂಡ ಸರ್ವಗತನಾಗಿದ್ದಾನೆ, ಅಂದ್ರೆ ಸರ್ವವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಅನ್ನೋದರ್ಥ. ನಿತ್ಯ ಇತ್ಯಾದಿ ಸರ್ವಗತಃ ಸ್ಥಾಣು ಇತಿ ಪದವಿಭಾಗ. ವರ್ಡ್ ನಾವು ಹೇಗೆ ಸ್ಪ್ಲಿಟ್ ಮಾಡಬೇಕು, ಸರ್ವಗತಃ ಸ್ಥಾಣು ಅಂತ ಸ್ಪ್ಲಿಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿತ್ಯ ಇತಿ ಸರ್ವಗತ ಇತ್ಯಸ್ಯ ವಿಶೇಷಣಂ. ನಿತ್ಯ ಅನ್ನುವ ಶಬ್ದ ಸರ್ವಗತ ಶಬ್ದಕ್ಕೆ ಅಡ್ಜೆಕ್ಟಿವ್ ಆಗಿದೆ. ಸರ್ವಗತ ಪದೇನ ಸರ್ವಗತತ್ವ ವಿಶಿಷ್ಟ ಉಚ್ಯತೆ ಅಂದ್ರೆ ಏನು, ಸರ್ವಗತ ಪದದಿಂದ ಸರ್ವಗತತ್ವಕ್ಕೆ ವಿಶೇಷ ಒಂದು ಒಂದು ಅಡಿಷನಲ್ ಕ್ವಾಲಿಫೈಯರ್ ಹಾಕ್ತಾ ಇದ್ದಾರೆ. ಆ ಕ್ವಾಲಿಫೈಯರ್ ಯಾವ್ದಂದ್ರೆ ನಿತ್ಯ ಸರ್ವಗತತ್ವ ವಿಶಿಷ್ಟ ಇತ್ಯುಕ್ತೆ, ಯಾವಾಗಲೂ ಸರ್ವಗತನಾಗಿದ್ದಾನೆ ಪರಮಾತ್ಮ. ಸರ್ವಗತ ಅಂದ್ರೆ ಏನು, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಸರ್ವದಲ್ಲಿಯೂ ಗತನಾಗಿದ್ದಾನೆ, ಎಲ್ಲದರಲ್ಲಿಯೂ ವ್ಯಾಪ್ತನಾಗಿದ್ದಾನೆ. ಸ ವಿಶೇಷಣೇ ಹಿ ಇತಿ ನ್ಯಾಯೇನ ನಿತ್ಯತ್ವಂ ಸರ್ವಗತತ್ವ ರೂಪ ವಿಶೇಷಣಂ ಉಪಸಂಕ್ರಾಮತಿ. ಅಂದ್ರೆ ಏನು, ಈ ನಿತ್ಯತ್ವ ಅನ್ನುವುದು ಒಂದು ವಿಧವಾಗಿ ಅರ್ಥ ತಗೊಂಡ್ರೆ ಎಲ್ಲರೂ ಜೀವರು ನಿತ್ಯರಾಗಿದ್ದಾರೆ, ಪರಮಾತ್ಮ ನಿತ್ಯನಾಗಿದ್ದಾನೆ. ಆದರೆ ಇಲ್ಲಿ ವಿಶೇಷಣ ಉಪಸಂಕ್ರಮಣ ಮಾಡುತ್ತೆ. ಅಂದ್ರೆ ಏನು, ದಿಸ್ ಅಡ್ಜೆಕ್ಟಿವ್ ಈಸ್ ಬೀಯಿಂಗ್ ಅಪ್ಲೈಡ್ ಟು ಸರ್ವಗತ. ಸರ್ವಗತ ಅನ್ನೋದೊಂದು ವಿಶೇಷಣವಾಗಿದೆ, ಆ ವಿಶೇಷಣವನ್ನು ಫರ್ದರ್ ಕ್ವಾಲಿಫೈ ಮಾಡ್ತಾ ಇದೆ ನಿತ್ಯ ಅನ್ನೋದು. ಸೊ ನಿತ್ಯ ಅನ್ನೋದು ಸರ್ವಗತಕ್ಕೆ ವಿಶೇಷಣವಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಅದು ಹೇಳಿದ ಮೇಲೆ ಹೇಳ್ತಾ ಇದ್ದಾರೆ, ಸವಿಶೇಷಣೇ ಇದು ನ್ಯಾಯನ ನಿತ್ಯತ್ವ ಸರ್ವಗತತ್ವ ರೂಪ ವಿಶೇಷಣಂ ಉಪಸಂಕ್ರಾಮತಿ ನಿತ್ಯಂ ಯತ್ ಸರ್ವಗತಃ ತ್ವಂ ಇತಿ. ಅಂದ್ರೆ ಯಾರಾದ್ರೆ ಯಾವಾಗಲೂ ಸರ್ವಗತನಾಗಿದ್ದಾನೆ, ಅಂದ್ರೆ ಏನು, ಪರಮಾತ್ಮ ಈಗ ಸರ್ವಗತನಾಗಿದ್ದಾನೆ, ಆಮೇಲೆ ಆಫ್ಟರ್ ಬಿಲಿಯನ್ ಇಯರ್ಸ್ ಅವನು ಸರ್ವಗತನಾಗದೇ ಇರಬಹುದಾ ಅಂತ ಹೇಳಿದ್ರೆ ಹಾಗಿಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಯಾವಾಗಲೂ ಅವನು ಸರ್ವಗತನಾಗಿದ್ದಾನೆ. ಅದಕ್ಕೆ ತದ್ವಾನ್ ಸರ್ವಗತ ಇತ್ಯತ್ತಃ ಸ್ಥಾಣು ಇತಿ ಯತ್ ಕಿಂಚಿತ್ ನಿಮಿತ್ತ ಕೃತ ವಿಕಾರಹೀನ. ಆಮೇಲೆ ಸರ್ವಗತಃ ಸ್ಥಾಣು ಅಂತ ಹೇಳಿದ್ದಾರೆ. ಸ್ಥಾಣು ಅಂದ್ರೆ ಏನು, ಯತ್ ಕಿಂಚಿತ್ ನಿಮಿತ್ತ ಕೃತ ವಿಕಾರಹೀನ. ಅಂದ್ರೆ ಸ್ಥಾಣು ಅನ್ನೋ ಶಬ್ದಕ್ಕೆ ಅರ್ಥ ಏನಂದ್ರೆ, ಸ್ಥಾಣು ಅಂದ್ರೆ ಇದ್ದದ್ ಇದ್ದಂಗೆ ಇರುತ್ತೆ, ಇದ್ದದ್ದಿದ್ದಂಗೆ ಇದಿರುತ್ತೆ ಅಂದ ಅರ್ಥ ಏನು, ಯಾವುದಾದರೆ ಸ್ವಲ್ಪವೂ ಕೂಡ ಯಾವ ಕಾರಣದಿಂದಲೂ ಕೂಡ ವಿಕಾರವನ್ನು ಹೊಂದುವುದಿಲ್ಲವೋ. ದಟ್ ಮೀನ್ಸ್ ನೋ ನಥಿಂಗ್ ಇನ್ ದ ಯೂನಿವರ್ಸ್ ಕೆನ್ ಕಾಸ್ ಎನಿ ಕೈಂಡ್ ಆಫ್ ಡಿಫಾರ್ಮೇಶನ್ ಟು ದಟ್, ಇಟ್ ಈಸ್ ಕಂಪ್ಲೀಟ್ಲಿ ಅನ್ಡಿಫಾರ್ಮಬಲ್. ಆ ಅರ್ಥವನ್ನು ಕೊಡುತ್ತೆ ಸ್ಥಾಣು ಅನ್ನೋ ಶಬ್ದ. ಅದಕ್ಕೆ ಯತ್ ಕಿಂಚಿತ್ ನಿಮಿತ್ತ ಕೃತ ವಿಕಾರಹೀನ, ಯಾವ ಕಾರಣದಿಂದಲೂ ಕೂಡ ವಿಕಾರವನ್ನು ಹೊಂದದೇ ಇರುವಂತಹದ್ದು ಅದು ಸ್ಥಾಣು ಅನ್ನೋ ಶಬ್ದದ ಅರ್ಥ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಆಗ ಅಜೋ ನಿತ್ಯ ಶಾಶ್ವತ ಇತ್ಯತ್ರ ಶಾಶ್ವತ ಪದೇನ ಸಾಮಾನ್ಯತಃ ವಿಕಾರ ಅಭಾವ ಉಕ್ತೌ ಅಪಿ ಇಹ ನೈಮಿತ್ತಿಕ ನಿಷೇಧ ಪ್ರಕಾರ ನೈಮಿತ್ತಿಕ ವಿಕೃತ ವಿಕಾರ ಅಭಾವ. ನಮ್ಗೆ ಒಂದು ಹೇಳಿದ್ವಿ ನಿತ್ಯತ್ವ ಸಪೋಸ್ ಎಟರ್ನ್ಯಾಲಿಟಿ ಅಂತ ಹೇಳಿದ್ರೆ, ಎಟರ್ನ್ಯಾಲಿಟಿ ಸಾಮಾನ್ಯ ಕಾರಣದಿಂದ ಎಟರ್ನ್ಯಾಲಿಟಿ, ವಿಶೇಷ ಕಾರಣದಿಂದಲೂ ಎಟರ್ನ್ಯಾಲಿಟಿ ಅಂತ ಹೇಳಿದ್ವಿ. ಅದೇ ವಿಧವಾಗಿ ವಿಕಾರರಹಿತತ್ವ ಅನ್ನೋದು ಶಾಶ್ವತ ಪದದಿಂದ, ಮುಂಚೆ ಶ್ಲೋಕದಲ್ಲಿ ಶಾಶ್ವತ ಅಂತ ಹೇಳಿ ಹೇಳಿದ್ದಾರೆ. ಶಾಶ್ವತ ಅಂತ ಹೇಳಿದ ಮೇಲೆ ಶಾಶ್ವತ ಶಬ್ದದಲ್ಲಿ ವಿಕಾರರಹಿತ ಅನ್ನೋ ಅರ್ಥ ಇದೆ. ಶಾಶ್ವತ ಅಂದ್ರೆ ಇದ್ದದ್ದಿದ್ದಂಗೆ ಇರೋದು, ಸ್ಥಾನ ಅಂದ್ರೆ ಇದ್ದದ್ದಿದ್ದಂಗೆ ಇರೋದು. ಸೊ ಇದೇನ್ರಿ ಶಾಶ್ವತ ಅಂದ್ರೆ ಇದ್ದದ್ ಪರಮಾತ್ಮ ಇದ್ದಂಗೆ ಇರ್ತಾನೆ, ಸ್ಥಾನ ಅಂದ್ರೆ ಪರಮಾತ್ಮ ಇದ್ದಂಗೆ ಇರ್ತಾನೆ, ಇಟ್ ಈಸ್ ರಿಪಿಟೇಷನ್ ಅಂತ ಹೇಳಿದ್ರೆ ಇಲ್ಲ. ಶಾಶ್ವತ ಅನ್ನೋ ಶಬ್ದ ಇದ್ದಂಗೆ ಇರ್ತಾನೆ ಅಂದ್ರೆ ಸಾಮಾನ್ಯತಃ ಇಫ್ ನಥಿಂಗ್ ಅಫೆಕ್ಟ್ಸ್ ನೋ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆರ್ ದೇರ್ ದೆನ್ ಇದ್ದದ್ದಿದ್ದಂಗೆ ಹಾಗೇ ಇರ್ತಾನೆ. ಸ್ಥಾನ ಅನ್ನೋ ಶಬ್ದ ಇಟ್ ಇಂಪ್ಲೈಸ್ ಈವನ್ ವಿತ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್, ದಟ್ ಮೀನ್ಸ್ ಈವನ್ ಬೈ ಸಮ್ ಎಕ್ಸ್ಟರ್ನಲ್ ಏಜೆಂಟ್ಸ್ ಅದರ ವಿಕಾರರಹಿತತ್ವ ಹಾಗೆ ಇರುತ್ತೆ, ಅಂದ್ರೆ ಯಾವ ವಿಕಾರವೂ ಬರುವುದಿಲ್ಲ, ವಿಕಾರ ರಹಿತತ್ವವನ್ನು ಹಾಗೆ ಉಳಿಸಿಕೊಂಡಿರುತ್ತೆ. ದಟ್ ಮೀನ್ಸ್ ನಥಿಂಗ್ ಕ್ಯಾನ್ ಅಫೆಕ್ಟ್ ಇಟ್ಸ್ ಕಾಸ್ ಎನಿ ವಿಕಾರ ಟು ಇಟ್ ಅನ್ನುವ ಅರ್ಥ ಸ್ಥಾನ ಶಬ್ದಕ್ಕೆ ಬರುತ್ತೆ. ಅದಕ್ಕೆ ಸಾಮಾನ್ಯತಃ ವಿಶೇಷತಃ ಅಂತ ನೈಮಿತ್ತಿಕ ಕಾರಣ ಹೇಳ್ತಾ ಇದ್ದಾರೆ. ನೈಮಿತ್ತಿಕ ನಿಷೇಧ ಪ್ರಕರಣಾತ್ ನೈಮಿತ್ತಿಕ ವಿಕೃತ ಅಭಾವ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನೈಮಿತ್ತಿಕವಾದ ಯಾವುದೇ ಒಂದು ಕಾರಣದಿಂದಲೂ ವಿಕೃತತ್ವ ಬರುವುದಿಲ್ಲ ಪರಮಾತ್ಮನಿಗೆ ಅನ್ನೋದು ಸ್ಥಾನ ಶಬ್ದದ ಅರ್ಥ. ಅತಃ ನ ಪುನರುಕ್ತ, ಆ ಕಾರಣದಿಂದ ಅದು ಪುನರುಕ್ತಿ ಅಲ್ಲ. ಅಚಲ ಪ್ರಕೃತ ಚಲನಹೀನ ಸನಾತನ ವಕ್ಷ್ಯಮಾಣ ದಿಶಾ ಶಶಬ್ದ ಇತ್ಯರ್ಥ. ಅಚಲ ಸನಾತನ ಅದಕ್ಕೆ ಅರ್ಥವನ್ನು ಹೇಳ್ತಾ ಇದ್ದಾರೆ. ಅಚಲ ಅಂದ್ರೆ ಪ್ರಾಕೃತ ಚಲನಹೀನ, ಪರಮಾತ್ಮ ಅಚಲ, ಪರಮಾತ್ಮನಿಗೆ ಚಲನ ಇಲ್ಲ. ಅದೇ ನಾವು ನೋಡ್ತಾ ಇರ್ತೀವಿ, ಪರಮಾತ್ಮ ಕೀಪ್ಸ್ ಮೂವಿಂಗ್, ಅವನು ಇಲ್ಲಿ ಅಲ್ಲಿ ಹೋಗ್ತಾನೆ, ವಿ ಸಿ ಗಾಡ್ ಡೂಯಿಂಗ್ ಆಲ್ ಕೈಂಡ್ಸ್ ಆಫ್ ಆಕ್ಟಿವಿಟಿ. ಅವನು ಅಚಲ ಅಂತ ಹೇಗೆ ಹೇಳ್ತಿದ್ದೀರಾ ಅಂದ್ರೆ ಪ್ರಾಕೃತ ಚಲನಹೀನ, ಅವನಿಗೆ ಪ್ರಕೃತಿ ಸಂಬಂಧವಾದ ಚಲನ ಇಲ್ಲ. ದಟ್ ಮೀನ್ಸ್ ವೆನ್ ಯು ಸಿ ನಾವು ಯು ಆರ್ ಐ ಎನಿಬಡಿ ಆ ಪರಮಾತ್ಮ ಅವತಾರ ಮಾಡಿದಾಗ ಯಾರಾದ್ರೂ ನೋಡಿದ್ದರೆ ಆ ಕಾಲದಲ್ಲಿ ನೋಡಿದವರು ಕೃಷ್ಣ ಪರಮಾತ್ಮ ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗ್ತಾನೆ, ಅದು ನೋಡಿದ್ದೀವಲ್ವಾ ಅಂತ ಹೇಳಿದ್ರೆ ಅವನು ಹೋಗಿದಂತೆ ಕಾಣಿಸಿಕೊಡ್ತಾನೆ. ನಿಜವಾಗಿ ಅವನಿಗೆ ಪ್ರಾಕೃತ ದೇಹ ಇಲ್ಲ ಅಂದರೆ ಅವನು ಹೋಗುವುದು ಅಂಬುದು ಇಟ್ ಈಸ್ ಓನ್ಲಿ ಅಪ್ಯಾರೆಂಟ್ ಇನ್ ದ ಸೆನ್ಸ್ ಅವನು ಸರ್ವಾಂತರ್ಯಾಮಿ ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇರುವ ಪರಮಾತ್ಮ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಹೋದಂತೆ ಕಾಣಿಸಿಕೊಡ್ತಾನೆ ಅಂದ್ರೆ ಅದು ಪ್ರಾಕೃತ ಚಲನಹೀನ, ಪ್ರಕೃತಿ ಸಂಬಂಧವಾದ ಚಲನ ಇಲ್ಲ, ಅಪ್ರಾಕೃತವಾದ ಚಲನ ಇದ್ದೇ ಇದೆ ಪರಮಾತ್ಮನಿಗೆ. ಅವನು ಎಲ್ಲಿ ಕಾಣಿಸಿಕೊಡ್ತಾನೋ ಅಲ್ಲಿ ಕಾಣಿಸಿಕೊಡುವುದು ಮಿಕ್ಕವರು ನೋಡುವುದಕ್ಕಾಗಿ ಅವನು ಹಾಗೆ ಮಾಡ್ತಾನೆ ಅಷ್ಟೇ ಹೊರತು ಅವನಿಗೆ ಫಿಸಿಕಲ್ ಮೂವ್ಮೆಂಟ್ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸನಾತನ ಅಂದ್ರೆ ಸ ಶಬ್ದ, ನಾತ ನಾದ ನಾನು ಮುಂಚೆ ಹೇಳಿದಂತೆ ಸನಾತನ ಅಂದ್ರೆ ಸನಾದನ ಅಂದ್ರೆ ಶಬ್ದರ ಸಹಿತನಾಗಿ ಒನ್ ಹೂ ಇಸ್ ದೇರ್ ಅಲಾಂಗ್ ವಿತ್ ದಿ ಶಬ್ದ, ಶಬ್ದ ಸಹಿತನಾಗಿದ್ದವನು ಸನಾತನ ಅಂತ ಕರೀತಾರೆ. ಸನಾತನ ಅಂತ ಪರಮಾತ್ಮನ ವಿಷಯದಲ್ಲಿ ಹಾಗೆ ತ್ವಂ ಈಶ್ವರೇ ಬ್ರಹ್ಮಣಿ ನೋ ವಿರುದ್ಧತೆ, ಏನು ವಿಜ್ಞಾನ ಶಕ್ತಿ ರಹಂ ಆಸಂ ಅನಂತ ಶಕ್ತೇ ಪರಾಶಕ್ತಿರ್ ವಿವಿಧಾಯೇವ ಶೂಯತೆ ಇತ್ಯಾದಿ ಶ್ರುತಿ ಸ್ಮೃತಿ ರೂಪ ಶಬ್ದ ಸಹಿತ. ಪರಮಾತ್ಮ ಶಬ್ದ ಸಹಿತನಾಗಿದ್ದಾನೆ ಎಂದ ಅರ್ಥ ಏನು? ಶ್ರುತಿ ಸ್ಮೃತಿಗಳೆಲ್ಲವೂ ಕೂಡ ಅದರಲ್ಲಿರುವ ಶಬ್ದಗಳೆಲ್ಲವೂ ಕೂಡ ಪರಮಾತ್ಮನನ್ನು ವರ್ಣನೆ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ವಿಜ್ಞಾನ ಶಕ್ತಿ ಅವನಿಗೆ ಇದೆ, ಅವನು ವಿಜ್ಞಾನ ಶಕ್ತಿ ಅಹಂ ಆಸ ಅನಂತ ಶಕ್ತೇ ಪರಾಶ ಶಕ್ತಿ ವಿವಿಧ ಏವ ಶೂಯತೆ. ನಾವು ಭಾಷ್ಯದಲ್ಲಿ ತಾತ್ಪರ್ಯದಲ್ಲಿ ನೋಡಿದಂತಹ ಕೋರ್ಸ್ ಪ್ರಕಾರ ಅಲ್ಲಿ ಹೇಳಿದ ವಿಷಯಗಳು ಅನೇಕ ಕೋರ್ಸ್ ಹೇಳಿದ್ದಾರೆ, ಇಲ್ಲಿ ರಾಯರು ಸ್ಯಾಂಪಲ್ ಮಾತ್ರ ಕೊಟ್ಟಿದ್ದಾರೆ. ಈ ಎಲ್ಲ ಶಬ್ದಗಳಲ್ಲಿಯೂ ಕೂಡ ಪರಮಾತ್ಮ ನಮಗೆ ಆವಿಧವಾಗಿ ಶಬ್ದ ಸಹಿತನಾಗಿದ್ದಾನೆ ಅನ್ನೋ ತಿಳುವಳಿಕೆ ಬರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ತತ್ ಪ್ರತಿಪಾದ್ಯ ಇತಿ ಯಾವತ್ತು, ಶ್ರುತಿ ಸ್ಮೃತಿಗಳಿಂದ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ ಅನ್ನೋದು ಸನಾತನ ಶಬ್ದದ ಅರ್ಥ. ತಥಾಚ ಸ್ಯಾಮ್ ತಥಾ ಸ್ಥಾಣುತ್ವೇ ಅಪಿ ಹರೇ ತದೈಕ್ಷತ. ಅಂದ್ರೆ ಸ್ಥಾಣು ಪರಮಾತ್ಮ ಸ್ಥಾಣು ಅಂತ ಹೇಳಿದಾಗ ಪರಮಾತ್ಮ ಸ್ಥಾಣು ಅನ್ನುವ ಶಬ್ದದಲ್ಲಿ ಏನು ಅದು ಏನರ್ಥ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಸ್ಥಾಣು ಅನ್ನುವ ಶಬ್ದವು ತದೈಕ್ಷತ ಅಂದ್ರೆ ಪರಮಾತ್ಮ ನೋಡಿದ್ದಾನೆ, ಅವನಿಗೆ ಒಂದು ಆಲೋಚನೆ ಹುಟ್ಟಿತು, ಇದು ಇತ್ಯಾದಿ ಶಬ್ದಗಳು ಬರುತ್ತೆ. ಅದು ಸ್ಥಾಣು ಶಬ್ದಕ್ಕೆ ವಿರುದ್ಧವಾಗಿದೆಯಲ್ಲ ಅಂತ ಹೇಳಿದರೆ ಇತ್ಯಾದಿ ಉಕ್ತ ಕರ್ತೃತ್ವ ಅಚಿಂತ್ಯ ಶಕ್ತಿಯೇವ ಯುಕ್ತ. ಪರಸ್ಪರ ವಿರೋಧವಿರುವ ವಚನಗಳು ಪರಮಾತ್ಮನಲ್ಲಿ ಕೂಡತ್ತೆ. ಅಣೋರಣೀಯನ ಮಹತೋ ಮಹಿಯನ ದೂರ ದೂರತರಂ ಇತ್ತು ತದೇವಾಂತಿಕ ಮಂತಿಕಾತು, ಅವನು ಹತ್ತಿರ ಎಲ್ಲದಕ್ಕಿಂತ ಹತ್ತಿರಿದ್ದಾನೆ, ಎಲ್ಲದಕ್ಕಿಂತಲೂ ದೂರ ಇದ್ದಾನೆ, ಎಲ್ಲದಕ್ಕಿಂತಲೂ ಚಿಕ್ಕದಾಗಿದ್ದಾನೆ, ಎಲ್ಲದಕ್ಕಿಂತಲೂ ದೊಡ್ಡದಾಗಿದ್ದಾನೆ. ಆಲ್ ದಿಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಥಿಂಗ್ಸ್ ಅವು ಪರಮಾತ್ಮನ ವಿಷಯದಲ್ಲಿ ಕೂಡತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅದು ಹೇಳ್ತಾ ಇದೆ, ನಾತು ಪರರೀತ್ಯ ಮಾಯಾವಶಾದಿಯುಕ್ತಂ ಭವತಿ ನಾನು ನಿತ್ಯ. ಅದಕ್ಕೆ ಹೇಳ್ತಾರೆ ನಾತು ಪರರೀತ್ಯ ಅಂದ್ರೆ ಬೇರೆಯವರು ಹೇಳಿದಂತೆ ಮಾಯಾವಶಾದಿಯುಕ್ತಂ ಭವತಿ ಅಂದ್ರೆ ಪರಮಾತ್ಮ ಇದೆಲ್ಲ ಅಚಲನಾಗಿದ್ದಾನೆ, ಸ್ಥಾಣು ಆಗಿದ್ದಾನೆ ಅಂದ್ರೆ ಈ ಪರಮಾತ್ಮ ನಿರ್ಗುಣನಾಗಿದ್ದಾನೆ, ಕೋಸ್ಕರ ಅವನಿಗೆ ಕಾಣಿಸಿಕೊಡುವಂತಹ ಇವೆಲ್ಲ ಕೂಡ ಇಲ್ಯೂಸರಿ ಫೀಲಿಂಗ್ಸ್ ಅಂತ ಆ ವಿಧವಾದ ಇಲ್ಯೂಷನ್ ಥಿಯರಿಯನ್ನು ತಗೊಂಡು ಬರಬೇಡಿ. ಈ ಅಚಲ ಸ್ಥಾಣು ಅನ್ನೋ ಶಬ್ದಗಳು ನಮಗೆ ಜಗತ್ತು ಇಲ್ಯೂಷನ್ ಪರಮಾತ್ಮ ನಿರ್ಗುಣ ಇತ್ಯಾದಿಗಳನ್ನು ಹೇಳೋದಕ್ಕೆ ಹೊರಟದ್ದಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ನಾನು ನಿತ್ಯ ಇತ್ಯಾದಿ ವಿಶೇಷಣ ವಿಶಿಷ್ಟಸ್ಯ ಈಶ್ವರತ್ವಾದ್ ಅಯಂ ಜೀವೋ ನಿತ್ಯ ಸರ್ವಗತಃ ಸ್ಥಾಣು ಇತಿ ಭಗವತ್ ಅಭೇದ ಉಕ್ತಿ ಅಯುಕ್ತ ಇತಿ ಚೇತ್. ಅದಕ್ಕೆ ಮತ್ತು ಜೀವ ವಿಷಯದಲ್ಲಿ ಅದನ್ನು ಆ ಶಬ್ದಗಳನ್ನು ಪ್ರಯೋಗ ಮಾಡಿ ಅದನ್ನು ವರ್ಣನೆ ಮಾಡ್ತಾ ಹೇಳ್ತಾರೆ ಗೀತಾವೃತ್ತಿಯಲ್ಲಿ. ಇದು ಗೀತಾವೃತ್ತಿ ಕೂಡ ಬಹಳ ದೊಡ್ಡದಾಗಿದೆ. ಸೊ ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್ನಲ್ಲಿ ಗೀತಾವೃತ್ತಿಯನ್ನು ಕಂಟಿನ್ಯೂ ಮಾಡೋಣ. ಇವತ್ತು ಐ ಥಿಂಕ್ ಇಲ್ಲಿಗೆ ನಿಲ್ಲಿಸೋಣ. ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್. ಅಲ್ಲಿವರೆಗೆ ನಮಸ್ಕಾರ. ಕಾಯನವಾದ.